ಏಟು ಬಿದ್ದೇ ಬೀಳುತ್ತೆ. ಈ ಅರ್ಥ ಮಾಡಿಕೊಂಡ್ರೆ ರಣರಂಗದೊಳಗೆ ಎಂಥ ಸಾವು ನೋವುಗಳನ್ನು ಕೂಡ ಆ ಕ್ಷಣದಲ್ಲಿ ಗೆಲ್ಲಬೇಕು. ಸೊ ಕಣ್ಣು ಮರೆಸಿಕೊಂಡು ಆಮೇಲೆ ಮಾಡಕ್ಕೆ ಟೈಮ್ ಇಲ್ಲ, ಯಾವುದಕ್ಕೆ ಟೈಮ್ ಇರೋದಿಲ್ಲ, ಮತ್ತೆ ರಿಲ್ಯಾಕ್ಸ್ ಮಾಡಕ್ಕೆ ಕಾಫಿ ಗಿಫಿ ಇರೋದಿಲ್ಲ, ಯಾವುದು ಕೂಡ ಅಲ್ಲಿ ತಿನ್ನಕ್ಕಿಲ್ಲ, ಎಂಜಾಯ್ ಮಾಡೋಕ್ಕೂ ಇಲ್ಲ. ಆಗ ಎಷ್ಟು ಬೇಗ ಅಲರ್ಟ್ ಆಗಬೇಕಂದ್ರೆ ಸಾಧ್ಯವೇ ಇಲ್ಲ. ಆ ರೀತಿ ಮಾಡಿದಾಗ ಮಾತ್ರ ತಾನು ಯುದ್ಧದಲ್ಲಿ ಗೆಲ್ಲಬಲ್ಲ, ಅದು ವೀರ ಸ್ವರ್ಗವನ್ನು ಕಾಣಬಲ್ಲ ಹೊರತು ಇಲ್ಲಿಯವರು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಆ ತರ ಬರ್ತಾರೆ, ಪ್ರಯೋಜನಕ್ಕೆ ಬರೋದಿಲ್ಲ. ದಿನನಿತ್ಯ ನಮ್ಮ ಜೀವನದೊಳಗೆ ಇಂಥ ವಿಷವ ಪ್ರಸಂಗಗಳು ಬರ್ತಾನೆ ಇರುತ್ತಾದ್ದರಿಂದ ಅದರ ಬಗ್ಗೆ ನಾವು ಗಾಬರಿಗೊಳ್ಳದೇನೆ ಮುಂದೆ ಹೇಳೋ ಹಾಗೆ ಸಿದ್ಧ ಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಚತೆ ಹಾಗೆ ಬದುಕಬೇಕು ಅಂತ ಹೇಳಿ. ಯುದ್ಧರಂಗಕ್ಕೆ ಹೋದ ವ್ಯಕ್ತಿಗೆ ತುಂಬಾ ದೊಡ್ಡ ಜ್ಞಾನ ಏನಿರೋದಿಲ್ಲ, ಅವನಿರೋದು ಆ ಕಾಲದ ಪರಿಸ್ಥಿತಿಯ ಜ್ಞಾನ, ದೇಶಪ್ರೇಮ ಅಷ್ಟೇ. ದೇಶಪ್ರೇಮ ಮತ್ತು ಪರಿಸ್ಥಿತಿಯ ಅನಿವಾರ್ಯತೆ ಎರಡನ್ನ ಅರ್ಥ ಮಾಡ್ಕೋತಾನೆ. ದೇಶಕ್ಕೋಸ್ಕರ ಹೋರಾಡಬೇಕು, ದೇಶಭಕ್ತಿ ಇದೆ, ತನ್ನ ಪ್ರಾಣ ಉಳಿಸಿಕೊಳ್ಳಬೇಕು, ಆ ಸಮಯದಲ್ಲಿ ಅವನ ಯೋಚನೆ ಇದೆ, ಎರಡರ ಮಧ್ಯೆ ಸಾಧನೆ ಮಾಡ್ತಾನಷ್ಟೇ. ಆದರೆ ವೇದಾಂತದಲ್ಲಿ ಹಾಗಲ್ಲ. ವೇದಾಂತ ಮಿಲಿಟರಿ ಟ್ರೈನಿಂಗ್ನಲ್ಲಿ ತತ್ವಜ್ಞಾನ ಉಪದೇಶ ಮಾಡೋದಿಲ್ಲ, ಬರೀ ಶಸ್ತ್ರಾಸ್ತ್ರ ಉಪಯೋಗ ಮಾಡೋದನ್ನು ಹೇಳ್ತಾರಷ್ಟೇನೆ. ಅರೆ ಭಗವದ್ಗೀತೆ ಹಾಗಲ್ಲ, ಶಾಸ್ತ್ರ ತತ್ವವನ್ನು ಹೇಳ್ತಾ ಮನಸ್ಸಿಗೆ ಅಷ್ಟು ಒಳ್ಳೆ ಧೈರ್ಯವನ್ನು ಕೊಡುತ್ತೆ. ಫಿಸಿಕಲ್ ಟ್ರೈನಿಂಗ್ ಡಾಮಿನೇಟ್ ಆಗೋದು ಮಿಲಿಟರಿ ಟ್ರೈನಿಂಗ್ನಲ್ಲಿ, ಇಂಟೆಲೆಕ್ಚುಯಲ್ ಟ್ರೈನಿಂಗ್ ಡಾಮಿನೇಟ್ ಆಗೋದು ನಮ್ಮ ಭಗವದ್ಗೀತಾದಿ ತಾತ್ವಿಕ ಪ್ರಪಂಚದೊಳಗೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಅರ್ಜುನ ಹೇಳ್ತಾ ಬಂದಂತೆ ಅರ್ಜುನ ಒಂದೊಂದೇ ಸಮಸ್ಯೆ ಪರಿಹಾರವಾಗ್ತಾ ಇದೆ. ಭಗವಂತ ಉಪದೇಶ ಮಾಡುತ್ತಾ, ನಾನೀಗ ಯಾರ ಮಾತನ್ನು ಕೇಳಿ ಅಂತ ಗೊಂದಲಕ್ಕೊಳಗಾಗಬೇಡ, ಯಾರ ಮಾತನ್ನು ಕೇಳಿ ಅಂತ ಹೇಳಿ ಗೊಂದಲಕ್ಕೊಳಗಾಗಬೇಡ, ಮೊದಲೇ ಹೇಳಿದ್ದೇನೆ. ಯುದ್ಧ ಮಾಡುವವನಿಗೆ ದೇಶ ತಲೆಯಲ್ಲಿ ಕೂತಿದೆ, ಅವನಿಗೆ ಯುದ್ಧ ಮಾಡುವವನಿಗೆ ದೇಶ ತಲೆಯಲ್ಲಿ ಕೂತಿದೆ, ದೇಶಭಕ್ತಿ ಕೂತಿದೆ. ಆದರೆ ಅಧ್ಯಾತ್ಮದಲ್ಲಿ ಬದುಕುವವನಿಗೆ ದೇವರ ಮುಂದೆ ಕೂತಿರ್ತಾನೆ. ಇಲ್ಲಿ ದೇಶ ಅಲ್ಲಿ ದೇವ, ದೇಶದ ಗುರಿ ಇದ್ದಾಗ ಯುದ್ಧದಲ್ಲಿ ಹೋರಾಟ ಸುಲಭ, ದೇವರ ಮೇಲೆ ಭಕ್ತಿ ಇದ್ದಾಗ ಈ ಸಂಸಾರದ ಅಧ್ಯಾತ್ಮ ಚಿಂತನೆ ಭಾರಿ ಸುಲಭ. ಅದು ಅರ್ಜುನ ತಲೆಯಲ್ಲಿಟ್ಟುಕೊಂಡಿದ್ದಕ್ಕೋಸ್ಕರನೇ ಆತನಿಗೆ ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಆಗ್ತಾ ಇದೆ. ಒಂದೊಂದೇ ಭಗವಂತ ಹೇಳ್ತಾ ಬಂದ, ಯಾರಿಗೋಸ್ಕರ ಮಾಡಬೇಕು ಅಂದರೆ ಉತ್ತರ ದೇಶಕ್ಕೋಸ್ಕರ, ಇಲ್ಯಾರಿ ಮಾಡಬೇಕು ಅಂದರೆ ಉತ್ತರ ದೇವರಿಗೋಸ್ಕರ. ಅದನ್ನು ವಿಷ್ಣು ಪ್ರೀತ್ಯರ್ಥಂ ಅಂತ ನಾವು ಕರೆದಿರೋದು. ಬರೀ ದೇವಪ್ರೀತ್ಯರ್ಥಂ ಅಂತ ಕರೆಯೋದಿಲ್ಲ, ವಿಷ್ಣು ಪ್ರೀತ್ಯರ್ಥಂ ಅಂತ ಕರಿತೇವೆ. ಬರೀ ದೇವಪ್ರೀತ್ಯರ್ಥಂ ಅಂದರೆ ಏನಾಗುತ್ತಾಗ, ದೇವರು ಯಾರು ಅಂತ ಇನ್ನು ನಿಶ್ಚಯ ಆಗಿಲ್ಲ ಅಂತಾಗುತ್ತೆ. ಆಮೇಲೆ ದೇವರು ಯಾರು ಅಂತ ಹೇಳಿ ನಿಶ್ಚಯ ಆಗಿಲ್ಲ, ಆದ್ದರಿಂದ ಗೊಂದಲ ಇದೆ. ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿದಾಗ ದೇವ ವಿಷ್ಣುವೇ ಅಂತಕ್ಕಂಥ ಅನುಸಂಧಾನ ಬಂದಿರುತ್ತೆ. ಆ ಯೋಚನೆ ಯಾಕೆ ಹೇಳಾಗಿಲ್ಲ, ಭಗವದ್ಗೀತೆ ಹೇಳೋದೇ ಅದನ್ನು. ಆದಿತ್ಯಾನಾಂ ಅಹಂ ವಿಷ್ಣು, ವಿಷ್ಣು ಅನ್ನೋ ಪದ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಪದವಾದ್ದರಿಂದ ನನ್ನ ಪ್ರೀತಿಗೆ ಯುದ್ಧ ಮಾಡುವಂಥ ವಿಷ್ಣು ಹೇಳ್ತಿರೋದ್ರಿಂದ ವಿಷ್ಣು ಪ್ರೀತ್ಯರ್ಥಂ ಅನ್ನೋದು ಭಗವದ್ಗೀತೆಯ ಮಾತೇ ಆಯ್ತಾಗ. ತಸ್ಮಾತ್ ಯುದ್ಧಸ್ವ ಭಾರತ, ನನ್ನ ಪ್ರೀತಿಗೋಸ್ಕರವಾಗಿ ಯುದ್ಧ ಮಾಡು ಅರ್ಜುನ. ಏನು ಸಿಕ್ತು ಸತ್ತವನ್ನೇ ದೇಶದೊಳಗೆ, ಪಾಪ ಹುತಾತ್ಮ ಅಂತ ದೇಶ ಗೌರವಿಸುತ್ತವನನ್ನ. ದೇಶಕ್ಕೆ ಸತ್ತವನ್ನು ಬದುಕಿಸುವ ಶಕ್ತಿ ಇಲ್ಲ, ದೇಶಕ್ಕೆ ಸತ್ತವನನ್ನು ಬದುಕಿಸುವ ಶಕ್ತಿ ಇಲ್ಲ. ಅವನ ಒಂದು ವಿಗ್ರಹ ಮಾಡಿಡಬಹುದು ಬೇಕಾದರೆ, ಅವನ ಬಗ್ಗೆ ಸತ್ತ ಇಂಥ ಸಂಸ್ಕಾರ ಜೋರ ಮಾಡಬಹುದು, ಇದೇನು ಮಾಡೋಕ್ಕೆ ಬರೋದಿಲ್ಲ. ಆದರೆ ದೇವರಿಗೆ ಸತ್ತವನ್ನು ಬದುಕುವ ಶಕ್ತಿ ಇದೆ, ಇದು ಭಾರಿ ಆಶ್ಚರ್ಯ. ದೇವರಿಗೋಸ್ಕರ ಹೊರಟವನು ಮೊದಲು ಸಾಯೋದಿಲ್ಲ, ನಂಬಿಕೆಟ್ಟವರಿಲ್ಲವೋ ರಂಗಯ್ಯನ ಮೊದಲು ಸಾಯೋದಿಲ್ಲ, ಸತ್ರ ಬದುಕೇ ಬದುಕ್ತಾನೆ. ರಾಮಾಯಣದ ಕಥೆ ಕೇಳಿದವರಿಗೆ ಗೊತ್ತು, ಎಷ್ಟು ಕಪಿಗಳು ಸಾಯ್ತಿರ್ತಾರೆ, ಹೇಗೆ ಸಂಜೀವನ ಪರ್ವತ ಹನುಮಂತ ಬದುಕ್ತಾ ಇರ್ತಾನೆ, ಸಾಯೋದು ಬದುಕೋದು ಸಾಯೋದು ಬದುಕು, ಎಷ್ಟು ವಿಚಿತ್ರವಾದ ಪ್ರಸಕ್ತಿ. ಆ ದೃಷ್ಟಿಯಲ್ಲಿ ಅಲ್ಲಿ ಪ್ರಾಣವ ಹನುಮಂತನನ್ನ ತನ್ನ ಜೊತೆಗಿಟ್ಟುಕೊಂಡು ರಾಮ ಯುದ್ಧ ಮಾಡ್ತಾನೆ ಅಂದರು. ಒಂದೇ ಪ್ರಾಣವನ್ನು ಕೊಳ್ಳಕ್ಕೆ ತಯಾರಾಗಿನೇ ಭಗವಂತ ಅನುಗ್ರಹ ಮಾಡ್ತಾ ಇರ್ತಾನೆ. ಅದಕ್ಕೆ ನಾವು ಯೋಚನೆ ಮಾಡೋ ಕಾರಣ ಇಲ್ಲ. ಅರ್ಜುನ ಯಾವುದೋ ತಲೆ ಇಟ್ಕೊಂಡು ಯುದ್ಧ ಮಾಡಬೇಡ, ನನ್ನ ಪ್ರೀತಿಯಾಗಲಿ ಅನ್ನೋ ಕಾರಣಕ್ಕೋಸ್ಕರ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ. ಆಗ ನಿನ್ನ ಮಾತು ಕೇಳಬೇಕು, ಬೇರೆಯವ್ರ ಮಾತನ್ನು ಕೇಳಬೇಕು ಅಂದರೆ ಕಂಡವ್ರ ಮಾತನ್ನು ಕೇಳೋ ಕಾರಣ ಇಲ್ಲ. ವೇದದ ವಿಚಾರ ಅಪೌರುಷೇಯವಾದ್ದರಿಂದ ಅನಾದಿಯಾದ ನಿತ್ಯವಾದ ಶಾಶ್ವತವಾದ ಸಿದ್ಧಾಂತ, ಅದರ ಬಗ್ಗೆ ಗೊಂದಲ ಬೇಡ ಅಂತ ಹೇಳಿಬಿಡ್ತಾರೆ. ಉದಾಹರಣೆಗೆ ಇನ್ನೊಂದು ನೋಡಿಬೇಕಾದ್ರೆ, ಯಾವುದು ಪಾತ್ರೆ ಮನೆ ನೀರಿರುತ್ತೆ, ಅದು ಮೈಲಿಗೆ ಆಗಿದೆಯೋ ಬಡಿ ಇದೆಯೋ ಗೊಂದಲ ಇರುತ್ತೆ. ಎಷ್ಟೋದ್ರ ಮನೆ ಮೈಲಿಗೆ ಆಗಿರೋ ಚಾನ್ಸಸ್ಸೇ ಜಾಸ್ತಿ, ಆದ್ದರಿಂದ ಅದು ಮಡಿನೋ ಮೇಲೆ ಗೊಂದಲ ಇದ್ದೇ ಇರುತ್ತದೆ. ನದಿಗೆ ಹೋಗ್ತಾನೆ, ಅಲ್ಲಿ ಗೊಂದಲ ಇದೆಯಾಗ, ನಡಿ ನದಿ ಮೈಲಿಗೆ ಇದೆಯೋ ಮಡಿ ಇದೆ ಅಂತ ಯಾರು ಯೋಚನೆ ಮಾಡ್ತಾರ? ನದಿ ಸದಾ ಮಡಿ, ಆದ್ದರಿಂದ ಅಲ್ಲಿ ಗೊಂದಲನೇ ಇಲ್ಲ. ಹರಿಯುವ ನದಿ ಹೇಗೆ ಮಡಿನೋ, ಸದಾ ಮಡಿನೋ, ಇದು ಯಾರೋ ಮುಟ್ಟಿರೋ ಡೌಟ್ ಅಲ್ಲ. ಯಾರೋ ಮುಟ್ಟೇ ಇರ್ತಾನೆ, ಆಗ್ಲೇ ಮುಟ್ಟಿರ್ತಾನೆ, ಡೌಟೇ ಇಲ್ಲ. ಮುಟ್ಟಿದ್ರು ಮಡಿ ದೋತ್ರ, ದೋಷ ಇಲ್ಲ ಅದು. ಯಾವನೋ ಮುಟ್ಟಿರ್ತಾರೆ, ಕೆಲವಂತೂ ಕಾಲು ತೊಳ್ಕೊತಾ ಇರ್ತಾನೆ, ಕೆಲವಂತೂ ನಮ್ಮ ಮಹಾನುಭಾವರು ಇರ್ತಾರಲ್ಲ ಅಲ್ಲೇ ಬಾಯಿಂದ ಉಗುರು ಹಾಕಿಬಿಡ್ತಾರೆ, ಬಿಡೋದಿಲ್ಲ. ಉಗಿದು ಪಾಪ ಅವನಿಗೆ ಬಂದೇ ಬರುತ್ತೆ, ಆದರೆ ನದಿ ಅಪವಿತ್ರವಾಗೋದಿಲ್ಲ, ಇದು ಮ್ಯಾಜಿಕ್ ಅದು. ಒಂದು ಉಗಿದ ನದಿ ಅಪವಿತ್ರವಾಗೋದಿಲ್ಲ ಅನ್ನೋ ಕಾರಣಕ್ಕೆ ಇವನು ಉಗಿ ಅಭ್ಯಾಸ ಮಾಡಬಾರ್ದು, ಅಪವಿತ್ರವಾಗುತ್ತೋ ಬಿಡುತ್ತೋ, ಇವನು ಮಾತ್ರ ಉಗಿಯೋ ಅಭ್ಯಾಸ ಮಾಡಬಾರ್ದು. ಆ ರೀತಿ ಮಾಡಿದರೆ ಅವನಿಗೆ ಬ್ರಹ್ಮಹತ್ಯಾದಿ ಮಹಾಪಾತಕಗಳು ಬರುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಹತ್ಯಾದಿ ಮಹಾಪಾತಕ ಬರ ನದಿಯಲ್ಲಿ ಪೂಜ್ಯವಾದ ತೀರ್ಥಗಳಲ್ಲಿ ಯಾವನು ಉಗಿತಾನೋ ಅವನಿಗೆ ಮಹಾಪಾಪ ಬರುತ್ತೆ. ಅದನ್ನು ಉಡುಪಿ ಹೋಗಿರ್ತಾರೆ, ಮಧ್ಯ ಸರ 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 ಹಿಡಿದು ಬಿಡ್ತಾರೆ, ಬಾಯಲ್ಲಿ ಹಾಕೊಳ್ಳೋದು ಕಾಲಿಡೋದು ಒಂದೇ ಅದಕ್ಕೆ ಮುಗಿದು ಬಿಡೋದೇ ಕೆಲಸ. ಆ ಕಡೆ ಎಷ್ಟು ದಿನ ನೋಡ್ತೇವೆ, ನದಿಗಳಲ್ಲಿ ಹೋದ್ರೆ ಮಾಡೋ ಕೆಲಸನೇ ಅದನ್ನ. ನದಿಗಳು ಪವಿತ್ರವಾದ ತೀರ್ಥಗಳು. ತೀರ್ಥ ಶಬ್ದ ನದಿ ಅಂದ್ರೆ ತೀರ್ಥ ಅಂತಾನೆ ಕರೆದಿರೋದು. ಅದರಿಂದ ನಾವು ಪವಿತ್ರರಾಗಬೇಕೇ ಹೊರತು ಅಪವಿತ್ರ ಮಾಡಕ್ಕೆ ಹೋಗಬಾರದು. ಆದ್ರೆ ಒಂದ್ ನಮಗೆ ಜ್ಞಾನ ಗ್ಯಾರಂಟಿ, ಆ ಕಾಲಕ್ಕೆ ಯಾರೇ ಮುಟ್ಲಿ ಆ ಕಾಲಕ್ಕೆ ಬಟ್ಟೆ ಒಗಿತಾ ಇರ್ತಾನೆ, ಪಾತ್ರೆ ತೊಳಿರ್ತಾನೆ. ಏನ್ ಮಾಡಿದ್ರು ನಮ್ಮ ಧೈರ್ಯವಾಗಿ ಗಂಗಾ ಗಂಗೇತಿ ಒಬ್ರು ಯಾತಂತ ಸ್ನಾನ ಮಾಡಿ ಮಡಿರೆದ್ದು ಬರ್ತೇವೆ. ಇದು ಆಶ್ಚರ್ಯ. ಯಾಕೆ ಅದಕ್ಕೆ ಬೈಲಿಗೆ ಪ್ರಶ್ನೆ ಇಲ್ಲ. ಅಪರುಷೇಯವಾದ ವೇದ ಹರಿತಕ್ಕಂಥ ನದಿ ಇದ್ದ ಹಾಗೆ, ಬರೀ ನದಿ ಅಲ್ಲ ಗಂಗಾ ನದಿ ಇದ್ದ ಹಾಗೆ. ಗಂಗಾ ನದಿ ಎಷ್ಟು ಪವಿತ್ರವಾದ್ದರಿಂದ ಇದು ದೃಷ್ಟಾಂತ ಕೊಟ್ಟಿದ್ದಷ್ಟೇ. ಗಂಗೆಗಿಂತ ಪವಿತ್ರ, ಗಂಗೆಗಿಂತ ಪವಿತ್ರವಾದದ್ದು ವೇದವಾದ್ದರಿಂದ ಸ್ನಾನ ಮಾಡಿರೋ ಜ್ಞಾನತೀರ್ಥದಲ್ಲಿ ಯಾವ ತೀರ್ಥಕ್ಕಿಂತಲೂ ಜ್ಞಾನತೀರ್ಥ ದೊಡ್ಡದು. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅಪೌರುಷೀಯವಾದ ವೇದಗಳು ನಮ್ಮ ಗೊಂದಲಕ್ಕೆ ಪರಿಹಾರವನ್ನು ಕೊಡ್ತಾ ಇದೆ. ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ ಅಲ್ಲಿ ಸಮಸ್ಯೆ ಬಂತು. ವೇದಗಳಲ್ಲೂ ಫಲ ಹಿಡಿದಾಗ ಕಾಣುತ್ತಲ್ಲ ಅಂತ ಕೇಳಿದರೆ, ವೇದಗಳಲ್ಲಿ ಫಲ ಹಿಡಿದಾಗ ಕಾಣುತ್ತೆ ಯಾರಿಗೆ? ವೇದವಾದ ರಥರಿಗೆ ಹೊರತು ವೇದರಥರಿಗಲ್ಲ. ಮೇಲ್ನೋಡಿ ರಾಘವೇಂದ್ರ ಸ್ತೋತ್ರ ಹಿಡಿದಾಗ ಫಲ ಹಿಡಿದಾಗ ಕಾಣುತ್ತೆ ಬರೀ ಅದರೊಳಗೆ. ವಿಷ್ಣು ಸಹಸ್ರನಾಮ ಹಿಡಿದಾಗ ಬರೀ ಫಲ ಹಿಡಿದಾಗ ಕಾಣುತ್ತೆ. ಅದು ಮಹಾಭಾರತವನ್ನು ನೋಡಿ ಕೊನೆಯ ಹೇಳ್ತಾರೆ, ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹುಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯಚೈವ. ಯಾವನು ಮಹಾಭಾರತದ ಅಕ್ಷರಾಕ್ಷರವನ್ನು ಸರಿಯಾಗಿ ಕೇಳ್ತಾನೋ ಅವನಿಗೆ ಸಾವಿರಾರು ಗೋವುಗಳನ್ನು ಬ್ರಹ್ಮಜ್ಞಾನಿಯಾದಂಥ ವ್ಯಕ್ತಿಗೆ ದಾನ ಮಾಡಿದಷ್ಟು ಫಲ ಕೂತಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಫಲಶ್ರುತಿ ಹೇಳ್ತಾ ಇದ್ದಾರೆ ಅಲ್ಲೂ ಕೂಡ. ಮತ್ತೆ ಫಲ ಯಾಕೆ ಹೇಳ್ತಾರಾಗಿದ್ರೆ? ಮಹಾಭಾರತ ಕೇಳಿ ಆ ಫಲ ತಗೊಳ್ಳೋದಾ? ಸಾಧ್ಯ ಅಲ್ಲ. ಮತ್ತೆ ಯಾತಕ್ಕೆ ಹೇಳ್ತಾರೆ ಅಂತ ಕೇಳಿದರೆ ಭಗವಂತ ಹೇಳ್ತಾನೆ, ಅರ್ಜುನ ಅದು ರೋಚನಾರ್ಥಂ ಫಲಶ್ರುತಿ. ಅದು ಅಭಿರುಚಿ ಹುಟ್ಟಿಸ್ಲಿಕ್ಕೆ ಹೊರತು ನಿಜವಾಗಲೂ ಫಲವನ್ನು ಕೇಳೋದಕ್ಕಲ್ಲ, ಅಭಿರುಚಿ ಹುಟ್ಟಿಸ್ಲಿಕ್ಕೆ ಮಾತ್ರ. ಈ ಸ್ತೋತ್ರದ ಕಾನ್ಸೆಪ್ಟಿನ ಫಲಶ್ರುತಿ ಇದೆ, ಅದೇ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಬಹುಮಾನದ ಕಾನ್ಸೆಪ್ಟ ಹೊರಗೆ ಬರುತ್ತೆ. ಗೀತಾ ಪಾಠ ಮಾಡಿದ್ರೆ ಇಷ್ಟು ಪ್ರೈಜು, ಒಂದಿಷ್ಟು ಕಪ್ ಕೊಡ್ತಾರೆ. ಗೀತೆಗೆ ಅದಕ್ಕೆ ಸಮ ಆಗತ್ತಾ? ಅಲ್ಲೇ ಇಲ್ಲ. ಮತ್ತೆ ಯಾತಕ್ಕೆ ಕೊಡ್ತಾರೆ ಅದನ್ನ? ಅಭಿರುಚಿ ಹುಟ್ಟಿಸ್ಲಕ್ಕಷ್ಟೇ. ಆಗೇನೋ ಈ ಪಶುಕ ಪೆಹಾಟ ಕೊಡದು ಬಿಟ್ಟಾರೆ ಜೋರಾಗಿ, ಅವ್ರಿಗೆ ಬಂತು ಅಮ್ಮ ಬಹುಮಾನ ಬಂತು ಮನೆ ತಂದು ಬಿಡ್ತಾರೆ. ಅಷ್ಟೇ ಪ್ರಯೋಜನ ಹಾಕಿ ಕಾಣೋದು. ವಯಸ್ಸಾದ ಮೇಲೆ ಬೇಜಾರಾಗಿರುತ್ತೆ. ಆ ಚಿಂತನೆ ಮಾಡ್ತಾನೆ, ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಮ್ಯಹಂ. ತುಂಬ ಜೀವನದಲ್ಲಿ ನೊಂದಿದ್ದ, ತುಂಬ ದುಃಖ ಆಯಿತು, ನನಗೆ ಯಾರ ಗತಿ ಅನ್ಕೊಂಡ, ಆ ಓದಿದ ಗೀತಾ ಶ್ಲೋಕ ಜ್ಞಾಪಕ ಆಯ್ತಾಗ. ಯೋಗಕ್ಷೇಮಂ ಮಹಮ್ಯಹಂ ಭಗವಂತ ಹೇಳಿದ್ದಾನೆ, ಎಷ್ಟು ನೆಮ್ಮದಿ ಇದೆ ಯೋಚನೆ ಮಾಡಿ. ಆಗಿನ ಕೊಟ್ಟ ಬಹುಮಾನ ತೀರಾ ಕಡಿಮೆ, ಆದರೆ ಇದು ನಿಜವಾದ ಫಲ ಅಂದರೆ ಇದು. ತನ್ನ ಆಪತ್ತು ಬಂದಾಗ ಒದಗಿತಲ್ಲ ಅದು ಫಲ. ಮತ್ತೆ ಅಲ್ಲಿ ಬಹುಮಾನ ಅಷ್ಟೇ ಫಲ. ಯಾತಕ್ಕೆ ಮಾಡ್ತಾರೆ ಅಂದರೆ ಆ ಬಹುಮಾನದ ಆಸೆಯಿಂದ ಓದಲಿ ಹುಡುಗ, ಬಹುಮಾನದ ಆಸೆಯಿಂದ ಓದಲಿ, ಆ ಮೂಲಕ ಬಹುಮಾನವನ್ನು ಮರೆಯುತ್ತಾನೆ, ಆ ಶೋಕ ಉಳಿಯುತ್ತೆ ಅಂತ ಅಷ್ಟೇ ಅರ್ಥ. ಇದು ನಿತ್ಯ ಜೀವನದಲ್ಲಿ ಫಲಶ್ರುತಿಯ ಸ್ಥಾನ ಅರ್ಥ ಮಾಡಿಕೊಳ್ಳೋರಿಗೆ ಈ ಪ್ರೈಸ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಯಾವ ಯೋಚನೆ ಕೂಡ ಇಲ್ಲ. ಈ ಕಾನ್ಸೆಪ್ಟ್ ಹಾಕಿದ್ದೇ ಭಗವಂತ, ಫಲಶ್ರುತಿಗಳ ಮೂಲಕವಾಗಿ ಅದನ್ನು ಹಾಕಿದ್ದೇ ಭಗವಂತನಾದ್ದರಿಂದ ಯಾವ ಗೊಂದಲ ಇರೋದೇ ಇಲ್ಲ. ಮತ್ತೆ ಮನೆಯಲ್ಲದ್ದು ಎಲ್ಲರೂ ಅನುಭವ ಸಿದ್ಧವಾದ ವಿಚಾರ, ಈಗ ಮಾಡಿದ್ರೆ ದುಡ್ಡು ಕೊಡ್ತೇನೆ ನಾನು ನಿನಗೀಗ. ಸರ್ಕಾರಗಳಲ್ಲಿ ಇನ್ಸೆಂಟಿವ್ ಅಂತ ಕರೀತಾರಲ್ಲ ಆ ಥರ, ಅದು ಕೆಲಸ ಮಾಡಿ ಇನ್ಸೆಂಟಿವ್ ಕೆಲಸ ಮಾಡ್ತಾನೆ, ಆ ತೃಪ್ತಿ ಮಾತ್ರ ಬೇರೆಯೇ ಆಗಿರು, ಸರಿಯಾಗಿ ಮಾಡಿಬಿಟ್ಟು. ಇದಕ್ಕೋಸ್ಕರ ಫಲ ಹೇಳಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡಿದ್ದ ಜನಗಳೆಲ್ಲ ಕೂಡ ಅವಿಪಶ್ಚಿತ ಜ್ಞಾನಿಗಳಲ್ಲದೆ ಇರತಕ್ಕಂಥ ಜನಗಳು. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಏಕೇಹ ಗುರುನಂದನ ಅಂತ ಅಲ್ಲಿ ಹೇಳಿದ ಹಾಗೆ ಸಮಾಧೋ ನ ವಿಧೀಯತೆ ಅಂತ ಭಗವಂತ ಹೇಳಿದ. ಅದರ ಅರ್ಥ ಏನದಕ್ಕೆ? ಯಾರು ಭೋಗೈಶ್ವರ್ಯದಲ್ಲಿ ಪ್ರಸಕ್ತರಾಗ್ತಾರೆ, ಯಾವುದೋ ಹುಡುಗ ಇರ್ತಾರೆ ಪ್ರೈಸ್ ಬರೋಕ್ಕೆ ಅಂತ ಹೋದ್ರೆ ಬರೋದಿಲ್ಲ, ಸಿಕ್ಕಾಬಟ್ಟೆ ಡಲ್ ಆಗಿಬಿಡ್ತಾನೆ ಅವನು. ಇವತ್ತು ನೋಡ್ತೇವಲ್ಲ ಪಾಸ್ ಆಗಲೇ ತೋರ್ತಾನೆ, ಪಾಸ್ ಆಗೋದಿಲ್ಲ ಅನಿಸುತ್ತೆ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಎಷ್ಟು ಮೂರ್ಖನಾದ ಲೆಕ್ಕ ಹಾಕಿ, ಅಲ್ಲಿ ಫಲ ಸಿಗಲಿಲ್ಲ ಸೂಸೈಡ್ ಮಾಡ್ಕೊಂಡ, ತಪ್ಪಿದು ಒಂದು. ಜ್ಞಾನ ಬರಲಿಲ್ಲ ಸೂಸೈಡ್ ಮಾಡ್ಕೊಳ್ಳಿಲ್ಲ, ಅಯ್ಯೋ ರಿಸಲ್ಟ್ ಏನಾಯ್ತಲ್ಲ ಅಷ್ಟೇ ಅವನಿಗೆ ಯೋಚನೆ. ರಿಸಲ್ಟ್ ಎಂಬುದು ಟೆಂಪರರಿ. ಯಾವಾಗಲೂ ಕೂಡ ಅತಿ ದೊಡ್ಡ ವ್ಯಕ್ತಿ ಸಾಮಾನ್ಯವಾಗಿ ಪಾಸ್ ಆಗ್ತಾನೆ ಅಂತ ಲೌಕಿಕ ಪರೀಕ್ಷೆಯಲ್ಲಿ ಪಾಸ್ ಆಗದೇ ಇರ್ಬೋದು ಎಷ್ಟೋ ಸಲ. ಜಗತ್ತಿನ ಭಾರಿ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಎಸ್ ಎಲ್ ಸಿ ಫೇಲ್ ಆದವರು ಇದ್ದಾರೆ. ಪಾಪ ನಿರಕ್ಷರ ಕುಚ್ಚಿಗಳು ಮೊದಲು ಏನು ಓದದೇನೆ ಇದ್ದಕ್ಕಿದ್ದಾಗ ಜ್ಞಾನ ಬಂದವರು ಇದ್ದಾರೆ. ಮೊದಲು ಏನು ಓದಿದವರೇ ಅಲ್ಲ, ಇದ್ದಕ್ಕಿದ್ದಾಗ ಜ್ಞಾನ ಬಂದ ಜನಗಳಿದ್ದಾರೆ. ಆದ್ದರಿಂದ ಅದೆಲ್ಲ ಲೆಕ್ಕ ಅಲ್ಲ, ಅದಕ್ಕೆ ನಿರಾಶರಾಗಬಾರದು ನಾವು. ಅದನ್ನು ಭಗವಂತ ಹೇಳ್ತಾನೆ, ಅದನ್ನಷ್ಟೇ ದೊಡ್ಡದಂತಗಳು ನಿರಾಶರಾಗೋದಾದರೆ ಅವರ ಬುದ್ಧಿ ಇಲ್ಲ. ಯಾತಕ್ಕೆ ಫಲದ ಗೊಂದಲ ಮನುಷ್ಯ ತಲೆಯಲ್ಲಿ ಹಾಕೊಡ್ತಾನೆ ಅಂದರೆ, ಭೋಗೈಶ್ವರ್ಯದ ಪ್ರಸಕ್ತಿ ಅವನನ್ನು ಹಾಗೆ ಮಾಡುತ್ತೆ. ಭೋಗದ ಬಗ್ಗೆ ಐಶ್ವರ್ಯದ ಬಗ್ಗೆ ಲಾಲಸೆ ಇರುತ್ತಲ್ಲ ಆ ವ್ಯಕ್ತಿಗೆ ಅದೇ ಕಾಣುತ್ತಾ, ಆದ್ದರಿಂದ ಅವನು ತಪ್ಪರ್ಥ ಮಾಡಿಕೊಡುತ್ತಾನೆ. ಅದನ್ನು ದಾಟಿದವನಿಗೆ ಯೋಚನೆ ಇಲ್ಲ. ಅದನ್ನು ಹೇಳಿ ಮುಂದೆ ಪರಮಾತ್ಮ ದೊಡ್ಡ ತತ್ವವನ್ನು ಹೇಳುತ್ತಾನೆ. ನಮ್ಮ ದೊಡ್ಡ ಮಾಫಲೇಶು ಕದಾಚನ ಅನ್ನೋ ಶ್ಲೋಕ ಅದೇ ಮುಖ್ಯವಾದ ಶ್ಲೋಕ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾ ತೇ ಸಂಗೋಸ್ತ್ವ ಕರ್ಮಣಿ. ಯಾವಾಗಲೂ ಕರ್ಮದಲ್ಲಿ ನಿನಗೆ ಅರ್ಹತೆ ಇದೆ, ಅಧಿಕಾರ ಇದೆ ಹೊರತು ಫಲವನ್ನು ಕೇಳೋದ್ರಲ್ಲ, ಅದರ ಅರ್ಥ ನೋಡಿದ್ದೇವೆ ಆಗಲೇ. ಫಲವನ್ನು ಕೇಳೋದ್ರಲ್ಲ ಅಂತ ಕೇಳಿದರೆ ಯಾವ ಫಲವನ್ನು ಕೇಳೋದ್ರಲ್ಲ ಅಂತ ಅರ್ಥ ಅಲ್ಲ. ಯಾವ ಫಲವನ್ನು ಕೇಳದೆ ಮನುಷ್ಯ ಕೆಲಸ ಮಾಡ್ತಾ ಅಂದರೆ ಅರ್ಥನೇ ಇಲ್ಲ ಅದಕ್ಕೆ ಅಂತ ಹೇಳಿಬಿಡ್ತಾರೆ. ಯಾವ ಕೆಲಸ ಫಲವನ್ನು ಬೇಡದೇನೆ ಜಗತ್ತಿನಲ್ಲಿ ಯಾರು ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಮಾಡ್ತಾರಲ್ಲ ಕೆಲವರೆಲ್ಲ ಅಂತ ಕೇಳಬಹುದು. ಕೆಲವರೆಲ್ಲ ತಾಯಿ ಮಗುವನ್ನು ಆಡಿಸ್ತಾಳೆ, ದೊಡ್ಡ ದಾರಿಯಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಮಗು ಬಿದ್ದಾಗ ಎತ್ತಿಡ್ತಾನೆ, ಇಲ್ಲಿ ಫಲ ಏನು ಇಲ್ವಲ್ಲ ಅಂತ ಯಾರು ಕೇಳಿ, ಮಗು ಏನು ಕೊಡುತ್ತೆ ಪಾಪ ಫಲ? ಏನು ಕೊಡೋದಿಲ್ಲ. ತಾಯಿಗೆ ಮಗು ಏನು ಕೊಡುತ್ತೆ, ಏನು ಕೊಡೋ, ಎಷ್ಟೊತ್ತು ಒದ್ದು ಬಿಡುತ್ತೆ ಅಷ್ಟೇ. ಆ ಸಮಯದಲ್ಲೇನೆ ಸಮಾಧಾನ ಮಾಡುವವರು ಕಾಲಕಾಲ ಒದ್ದು ಬಿಡುತ್ತೆ ಪಾಪ ತಾಯಿನ. ಮತ್ತೆ ಏನು ಫಲ ಸಿಕ್ಕಾಗ ತಾಯಿಗೆ ಅಂತ ಕೇಳಿದರೆ, ನೀವು ಕೇಳಿ ಅಲ್ಲಿ ಫಲ ಇಲ್ಲ ಅಂತ ತಿಳ್ಕೊಬಿಡಿ, ಫಲ ಇದೆ. ತಾಯಿ ಹೇಳ್ತಾನೆ ತೃಪ್ತಿ ಇದೆ ಅಂತ ಹೇಳ್ತಾಳೆ. ಅದಕ್ಕಿಂತ ಫಲ ಯಾವುದಿದೆ ಈಗ? ಇದು ತೃಪ್ತಿ ಅನ್ನೋ ಫಲಕ್ಕಿಂತ ದೊಡ್ಡ ಫಲ ಯಾವುದೂ ಇಲ್ಲೇ ಇಲ್ಲ. ಅದನ್ನು ಕೇಳಬಾರದು ಅಂತ ಹೇಳಿದರೆ ಅವನಂಥ ಮೂರ್ಖನೇ ಜಗತ್ತಲ್ಲ ಸಾಧ್ಯವೇ ಇಲ್ಲ. ತೃಪ್ತಿ ಅನ್ನೋ ಫಲ ನಮಗೆ ಬೇಕೇ ಬೇಕು. ನಮಗೆ ತೃಪ್ತಿ ಸಿಗಲಿ ಅಂತ ಅಂದ್ಕೊಂಡ್ರೆ ನಿನ್ನಾರೋ ಕೇಳಿದರು, ನಮಗೆ ದೇವ್ರ ಪ್ರಸಾದ ಸಿಗಲಿ, ನಾವು ಮುಂದೆ ಬರೋಣ, ದೇವರ ಒಲಿಮೆಗೆ ಬರೋಣ, ನಾವು ಮೋಕ್ಷಕ್ಕೆ ಹೋಗೋಣ ಅಂತ ಅನ್ಕೊಂಡ್ಬಿಟ್ರೆ ಸ್ವಾರ್ಥವಾಗಲಿಲ್ವೇ ಅಂತ ಯಾರ ಕೇಳಿ? ಇದು ಸ್ವಾರ್ಥ ಅಲ್ಲ, ಇದು ಸ್ವಾರ್ಥ ಅಲ್ಲ. ನಿಜವಾಗ್ಲೂ ಇಂಥ ಸ್ವಾರ್ಥ ಇಲ್ಲದವರು ಮನುಷ್ಯ ಬದುಕಲಿಕ್ಕೂ ಆಗೋದಿಲ್ಲ. ಇಂಥ ಸ್ವಾರ್ಥವನ್ನು ಬಿಟ್ಟರೆ ಯಾರು ಬದುಕಲಿಕ್ಕೆ ಆಗೋದಿಲ್ಲ. ತುಂಬ ಜನಕ್ಕೆ ಅಲ್ಲಿ ಗೊಂದಲ ಬಿದ್ದೇ ಅವ್ರ ಅಪಾರ್ಥ ಬರೋದಕ್ಕೆ ಕಾರಣವಾಗಿತ್ತು. ಈ ಗೊಂದಲ ಪರಿಹಾರ ಮಾಡ್ಕೋಬೇಕಲ್ಲ, ನನಗೆ ಒಳ್ಳೆಯದಾಗಲಿ ಎಂಬ ಸ್ವಾರ್ಥ ಅಲ್ಲವೇ? ಇದು ಯಾವಾಗ ಸ್ವಾರ್ಥ ಗೊತ್ತಾ? ಇನ್ನೊಬ್ಬನ ಜಾಗ ನನಗೆ ಸಿಕ್ಕ ನಾನು ಒಳ್ಳೆಯದಾಗಲಿ ಅಂತೇವಲ್ಲ, ಅದು ಸ್ವಾರ್ಥ. ಇನ್ನೊಬ್ಬನಿಗೆ ತಪ್ಪಿಸಿ ನಮಗಾಗೋದು, ಅಥವಾ ನಮಗೆ ಅರ್ಹತೆ ಇಲ್ಲದೆ ನಮಗಾಗೋದು, ಪಾಸೆ ಆಗಿಲ್ಲ ಕೋಟ ಸೈಡ್ ತಯಾರು ಮಾಡ್ಕೊಂಡ್ಬಿಟ್ಟ, ಇದು ಸಾರ್ ಇಂಥದ್ದು ಮೋಸ ಸ್ವಾರ್ಥವಾಗುತ್ತೆ ಹೊರತು ಸರಿಯಾಗಿ ಬರೆದ ವಿದ್ಯಾರ್ಥಿ ಪಾಸಾಗಲಿ ಅಂತ ಅಪೇಕ್ಷೆ ಪಟ್ಟರೆ ಸ್ವಾರ್ಥ ಅಲ್ಲ. ನಿಮ್ಮ ಪ್ರಕಾರ ಏನು ಅನ್ಬೇಕಾಗಿದ್ರು ಅವನು? ಸ್ವಾರ್ಥ ಬಿಡಿ, ನಿಮ್ಮಂತ ಏನು ಅನ್ಬೇಕಾಗಿದ್ರೆ? ನಾನು ಫೇಲ್ ಆಗಲಿ ಅನ್ಕೋಬೇಕಾಗಿದ್ರೆ? ಸರಿಯಾಗಿ ಬರೋ ನಾನು ಫೇಲ್ ಆಗಲಿ ಅಂತ ನಾನು ಅನ್ಕೋಬೇಕಾ? ಅದಕ್ಕೆ ದಡ್ಡ ಬೇರೆ ಸಿಗ್ತಾನೆ. ಈಗ ಏನು ಅನ್ಕೋ, ಪಾಸ್ ಆಗಲಿ ಅಂತ ಅನ್ಕೋಬೇಕು, ಏನು ತಪ್ಪಲ್ಲ ಅದರೊಳಗೆ. ಆದರೆ ಬರೆಯದೇ ಪಾಸ್ ಆಗಲಿ ಅನ್ಕೊಂಡ್ರೆ ತಪ್ಪಷ್ಟೇ, ಕಾಪಿ ಹೊಡೆದು ಪಾಸ್ ಆಗಲಿ ಅನ್ಕೊಂಡ್ರೆ ತಪ್ಪು. ಸರಿಯಾಗಿ ಓದಿ ಆಗ ಬಂದಾಗ ಅರ್ಥ ಮಾಡ್ಕೊಂಡ್ರೆ ಅವ್ರು ಸ್ವಾರ್ಥಿ ಅಂತ ಕರೆಯೋಕ್ಕೆ ಸಾಧ್ಯವೇ ಇಲ್ಲ. ರ್ಯಾಂಕ್ ಬಂದು ಕುಣಿದಾಡ್ತಾ ಇದ್ರೆ ಅದನ್ನು ಸ್ವಾರ್ಥ ಅಂತ ಕರೆಯೋಕ್ಕೆ ಸಾಧ್ಯವೇ ಇಲ್ಲ. ಈ ವಿವೇಚನೆಯನ್ನು ಆಚಾರ್ಯರು ಮಾಡ್ತಾರೆ, ಸೂಕ್ಷ್ಮ ವಿವೇಚನೆ ಇದು. ಒಂದು ಸ್ವಾರ್ಥವನ್ನು ನಾವು ಬೈಫರ್ಕೆಟ್ ಮಾಡಬೇಕಾದ್ರೆ ಸ್ವಲ್ಪ ಸೂಕ್ಷ್ಮ ವ್ಯತ್ಯಾಸ ಇದೆ. ಆ ಸ್ವಲ್ಪ ನೋಡಿದರೆ ಲೋಕ ಕಂಟಕ, ಸ್ವಲ್ಪ ನೋಡಿದ್ರೆ ನಮ್ಮ ಲೋಕಕ್ಕೆ ತಾರಕ. ನಮ್ಮಲ್ಲಿ ಕೆಲವು ಪದ ಉಪಯೋಗಿಸ್ತೇವೆ, ನನ್ನ ಅನ್ನೋ ಪದ ಉಪಯೋಗಿಸ್ಬೇಕಾದ್ರೆ ನನ್ನ ಮನೆ ಅಹಂಕಾರ ಕಾಣ್ತೇವೆ, ನನ್ನ ಮನೆ ಅಹಂಕಾರ ಕಾಣ್ತೇವೆ, ನನ್ನ ತಟ್ಟೆ ಅಹಂಕಾರ ಕಾಣ್ತೇವೆ, ನನ್ನ ಲೋಟ ಅಹಂಕಾರ ಕಾಣ್ತೇವೆ, ಇದು ನನ್ನ ದೇಶ. ಅಹಂಕಾರವೇ ಇಲ್ಲದ್ರೆ ಎಷ್ಟು ಪ್ರೀತಿ ಇದೆ ದೇಶದ ಬಗ್ಗೆ? ನನ್ನ ದೇಶ ಈ ಭಾವನೆ ಇಲ್ಲದವರು ಮನುಷ್ಯ ದೇಶ ಇರಲೇ ಅನರ್ಹನಾಗಿಬಿಡ್ತಾನೆ. ಹಾಗಿದ್ರೆ ಪೇಟ್ರಿಯಾಟಿಸಮ್ ಪದಕ್ಕೆ ಸ್ವಾರ್ಥತೆ ಇರಲೇಬೇಕು. ಅದಕ್ಕೆ ಎಂಥ ಸ್ವಾರ್ಥತೆ? ಜನಕ್ಕೆಲ್ಲ ಒಳ್ಳೆಯದಾಗಲೇಕಂತ ಸ್ವಾರ್ಥತೆ, ಆ ಮಧ್ಯೆ ತನಗೂ ಒಳ್ಳೆಯದಾಗಲಿ ಇರ್ತಕ್ಕಂಥ ಬಯಕೆ, ಇದೆಂದು ಕೆಟ್ಟದ್ದಲ್ವೇ ಅಲ್ಲ. ನನ್ನ ದೇಶ ನಮ್ಮ ದೇಶ ಅನ್ನೋ ಮಾತಿನಲ್ಲಿ ಎಷ್ಟು ನಿಸ್ವಾರ್ಥವಾದ ಭಾವನೆ ಇದೆ. ಆದರೆ ತನ್ನ ಮಗು ಅಂತ ಹೇಳಬೇಕಾದ್ರೆ ಅದು ಚಿಕ್ಕದಾಗಿ ಬಿಡುತ್ತಾಗಲೇನೆ, ಆ ರೀತಿ ಆಗಬಾರ್ದು. ಅದು ಒಂದೇ ನನ್ನ ಅಂತಕ್ಕಂಥ ಪದ ಎರಡು ಅರ್ಥವನ್ನು ಹೇಗೆ ಕೊಡುತ್ತೆ ನೋಡಬೇಕು, ಅದೇ ಸ್ವಾರ್ಥದ ಅರ್ಥ. ಇವತ್ತು ಇನ್ನೊಬ್ಬರಿಗೆ ಕೆಡಕಾಗದೆ ನನ್ನ ಸಾಧನೆಗೆ ತಕ್ಕಂತೆ ಸಾತ್ವಿಕವಾದ ಫಲ ದೇವರ ದಯೆಯಿಂದ ಬರಲಿ ಅಂದ್ಕೊಂಡ್ರೆ ಅದರಲ್ಲಿ ಯಾವ ಸ್ವಾರ್ಥತೆಯೂ ಇಲ್ಲ. ಆ ಇರ್ತಕ್ಕ ಸ್ವಾರ್ಥ ಅಂತ ಕರೆಯೋದಾದ್ರೆ ಇರಲೇಬೇಕು ಅಂತ ಅರ್ಥ. ಆದರೆ ನಿಜಾವಲು ಪರಾರ್ಥ ಅಂತಲೇ ಕರಿಬೇಕು. ಸ್ವಾರ್ಥ ಅಂತ ಕರೆದ್ರೆ ಏನೂ ತಪ್ಪಿಲ್ಲ, ಒಳ್ಳೆ ಸ್ವಾರ್ಥ. ಆ ದುರ್ಯೋಧನ ಸ್ವಾರ್ಥ ಇತ್ತಲ್ಲ ಅದು ಸ್ವಾರ್ಥ, ರಾವಣನ ಸ್ವಾರ್ಥ ಇತ್ತಲ್ಲ ಅದು ಸ್ವಾರ್ಥ. ಅಂಥದ್ದು ನಮಗಿರಬಾರ್ದು ಅಂತ ಭಗವಂತ ಹೇಳ್ತಾರೆ. ಆಗೊಂದು ಮತ್ತೊಂದು ಸಮಸ್ಯೆ ಬರುತ್ತೆ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚರ. ಈ ಕರ್ಮದಲ್ಲಿ ಅರ್ಹತೆ ಫಲದಲ್ಲಿ ಅಲ್ಲ ಅಂತ ಹೇಳೋದಾಗಿದ್ರೆ ಫಲ ಯಾತಕ್ಕೆ ಹೇಳಿತು ಶಾಸ್ತ್ರ? ಮತ್ತು ಪುತ್ರ ನೋಡಿದ್ವಿ ಅಭಿರುಚಿ ಹುಟ್ಟಿಸ್ಲಿಕ್ಕೆ ಅಂತೇಳಿ ಆಗೊಂದು ಗೊಂದಲ ಬರುತ್ತೆ. ಹಾಗೆ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಒಂದು ವೇದದ ಮಾತು ಹೇಗಿದೆ ನೋಡಿ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಜ್ಯೋತಿಷ್ಠೋಮ ಯಾಗದಿಂದ ಸ್ವರ್ಗ ಬಯಸುವವನು ದೇವರನ್ನು ಆರಾಧನೆ ಮಾಡಬೇಕು ಅಂತ ಅರ್ಥ. ವೇದವಾಕ್ಯ ಇದು ಒಂದು. ಆಗೊಂದು ಪ್ರಶ್ನೆ ಬಂತಾಗ ಫಲ ಕೇಳೋದು ತಪ್ಪಾಗಿದ್ದರೆ ವೇದ ಯಾತಕ್ಕೆ ಹೇಳಿತು? ಅದಕ್ಕೆ ಉತ್ತರ ನೋಡಿದ್ದೇವೆ ಅಭಿರುಚಿ ಹುಟ್ಟಿಸ್ತಕ್ಕೆ ಅಂತೇಳಿ. ಆಗೊಂದು ಪ್ರಶ್ನೆ ಮಾಡ್ತಾನೆ, ನೀವು ಮಾಡಿದ ಅರ್ಥ ಆಯ್ತಿದು, ವೇದ ಏನು ಹೇಳಿದೆ ನೋಡಿ ಅಲ್ಲಿ. ಜ್ಯೋತಿಷ್ಠೋಮದಿಂದ ಸ್ವರ್ಗ ಬಯಸುವವನು ಯಾಗ ಮಾಡಬೇಕು ಅಂತ ಹೇಳಿದ್ರಿಂದ ಸ್ವರ್ಗದ ಅಪೇಕ್ಷೆಯು ವೇದವೇ ಹೇಳ್ತಾ ಇದೆ, ಯಾಗ ಮಾಡಬೇಕು ಅಂತ ವೇದನೇ ಹೇಳ್ತಾ ಇದೆ. ಸೊ ಎರಡು ಸೇರಿಸ್ಕೊಂಡು ಯಾಕೆ ಅರ್ಥ ಮಾಡಬಾರ್ದು ಪ್ರಶ್ನೆ ಮಾಡ್ತಾರೆ. ತುಂಬ ಜನಕ್ಕೆ ಉತ್ತರ ಕೊಡಲು ಬರೋದಿಲ್ಲ. ಮತ್ತೆ ಆಚಾರ್ಯ ಹೇಳ್ತಾರೆ, ಸರಿಯಾಗಿ ವಾಕ್ಯ ನೋಡಲ್ಲಿ ಏನಿದೆ, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮಹ ಯದೇತ. ಆ ಪದದಲ್ಲೇ ಅರ್ಥವನ್ನು ತೋರಿಸಿದ್ದು ಮಧ್ವಾಚಾರ್ಯ ವೈಶಿಷ್ಟ್ಯ. ಬಂದಲ್ಲಿ ಏನಿದೆ ಗೊತ್ತಾ, ಸ್ವರ್ಗ ಕಾಮನು ಸ್ವರ್ಗ ಬಯಸುವವನು ಜ್ಯೋತಿಷ್ಠೋಮೇನ ಯಜೇತ, ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತ ಅರ್ಥ. ಸರಿಯಾಗಿ ನೋಡು, ಸ್ವರ್ಗ ಬಯಸುವವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು. ಸ್ವರ್ಗ ಬಯಸಿಯೇ ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತಿಲ್ಲ. ನತು ಕಾಮೀಭೂತ್ವ ಯಜೇತ, ಸ್ವರ್ಗ ಕಾಮಹ ಯಜೇತ, ನತು ಕಾಮೀಭೂತ್ವ ಯಜೇತ. ಅಂದರೆ ಸ್ವರ್ಗದ ಬೇಕಿದೆ ಏನೇನಪ್ಪ, ಜ್ಯೋತಿಷ್ಠೋಮ ಯಾಗ ಮಾಡೋ ಅಷ್ಟೇ. ಅವನಿಗೆ ಉತ್ತರ ಕೊಟ್ರಷ್ಟೇ, ಜ್ಯೋತಿಷ್ಠೋಮ ಯಾಗ ಮಾಡೋರಿಗೆಲ್ಲ ಸ್ವರ್ಗದ ಬಯಕೆನೇ ಇರಬೇಕು ಅಂತೇನೂ ಇಲ್ಲ. ಬಯಕೆ ಇದ್ರೆ ಯಾಗ ಮಾಡೋ ಅಷ್ಟೇ, ಸಿಕ್ಕೆ ಸಿಗುತ್ತೆ. ಆದರೆ ಬಯಕೆ ಇಟ್ಕೊಂಡೇ ಯಾಗ ಮಾಡುವಂತೇನೂ ಅಲ್ಲ. ನಮ್ಮಲ್ಲಿ ಅಂತ ಪದ ಉಪಯೋಗಿಸ್ತೇವೆ ನಾವೀಗ, ಲೋಕದಲ್ಲಿ ಉಪಯೋಗಿಸ್ತೇವೆ. ಎಲ್ಲ ಕಡೆ ಬರೆದಿರ್ತಾರೆ ನೋಡಿ, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹಾಕಿರ್ತಾರೆ. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್, ಈ ವಾಕ್ಯ ನೋಡಿರ್ತೀವಿ. ಈ ವಾಕ್ಯಕ್ಕೆ ಏನರ್ಥ? ಡೋಂಟ್ ಡ್ರೈವ್ ಅಂತ ಅರ್ಥ ಅಲ್ಲ. ಈ ವಾಕ್ಯಕ್ಕೆ ಡೋಂಟ್ ಡ್ರೈವ್ ಅಂತ ಅರ್ಥ ಅಲ್ಲ, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಅರ್ಥ. ಅದಕ್ಕೆ ಅಂದರೆ ಕುಡಿದು ವಾಹನ ನಡೆಸಬೇಡ ಅಷ್ಟೇ. ಕುಡಿದು ನೀವು ವಾಹನ ನಡೆಸಬಾರ ಅರ್ಥ ಮಾಡಿಕೊಟ್ರೆ ಏನು ಮಾಡಬೇಕು ಇದಕ್ಕೆ? ಜ್ಯೋತಿಷ್ಠೋವೀರ ಸ್ವರ್ಗ ಕಾಮೋ ವಿಜಯತಾಂಬ ಮಾತು, ಇಂಥದ್ದೇ ಮಾತು. ಅದು ಒಂದು ಅಲ್ಲಿ ಸ್ವರ್ಗದ ಬೈಕ್ ಯಾವನಿಗೂ ಇದೆ, ಜ್ಯೋತಿಷ್ಠೋಮ ಆಗಾಯ ಮಾಡಿ ಅಂತ ಹೇಳಿದ್ರೆ ಅಷ್ಟೇ. ಅವ್ರು ಸ್ವರ್ಗ ಬೈಕ್ ಇಟ್ಕೊಂಡೇ ಮಾಡಬೇಕು ಅಂತ ಏನು ಹೇಳಲಿಲ್ಲ. ಅದಕ್ಕೀಗ ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೆಲಸ ಸಿಗಬೇಕಾ? ಚೆನ್ನಾಗಿ ಓದು ಅಂದರು. ಕೆಲಸ ಸಿಗಲಿಕ್ಕೆ ಓದು ಅಂತ ಅರ್ಥ ಅಲ್ಲ ಅದಕ್ಕೆ, ಬರೀ ಖುಷಿಗೆ ಓದ್ಬೋದು, ಏನು ತಪ್ಪಲ್ಲ. ಎಷ್ಟೋ ಶಾಸ್ತ್ರವನ್ನು ಎಷ್ಟೋ ಜನ ಓದ್ತಾರೆ, ನಾನು ಕೆಲವರು ನೋಡಿದ್ದೇನೆ. ಎಂ ಎ ಮಾಡಿದವರು ಇದ್ದಾರೆ, ಪಿ ಎಚ್ ಡಿ ಮಾಡಿದವರು ಇದ್ದಾರೆ, ಒಂದು ಕೆಲಸಕ್ಕೂ ಹೋಗಲಿಲ್ಲ. ಅವರು ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಯಾವ ಕೆಲಸನೂ ಮಾಡಲಿಲ್ಲ. ದೇವ್ರಕೊಟ್ಟದ್ದು ಬೇಕಾದಷ್ಟಿದೆ, ಮತ್ತೆ ಯಾಕೆ ಓದ್ದೆ? ನಾಲೆಜ್ ಬೇಕಾಗಿದ್ದು ಓದ್ದೆ ಅಷ್ಟೇ. ಹಾಗಿದ್ರೆ ತಪ್ಪು ಮಾಡಿದೆ ಅಂತ ಯಾರು ಅಂತಾರೆ? ಅದನ್ನು ಯಾರು ಅನ್ನೋದೇ ಇಲ್ಲ. ಅದು ಸರ್ ಕೆಲಸ ಸಿಗ್ಬೇಕಾದ್ರೆ ಓದು, ಆದರೆ ಓದಲಿಕ್ಕೆ ಓದಿದ್ದಲ್ಲಿ ಕೆಲಸ ಸಿಗಲಿಕ್ಕೆ ಅಂತ ಆಗಬೇಕಾದ ಕಾರಣ ಇಲ್ಲ. ಅದನ್ನು ಆಚಾರ್ಯ ವಿವೇಚನೆ ಮಾಡಿ ತೋರಿಸ್ತಾರೆ. ವ್ಯಾಕರಣದಂತೆ ಅದರ ಅರ್ಥ ಏನಾಗುತ್ತೆ ನೋಡಿದೆಯಾ ಅಂತ ಹೇಳ್ತಾರೆ. ನಮಗೆ ಇದಂತ ಅರ್ಥ ಹಾಗೆ ಆಗುತ್ತೆ. ಈಗ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅನ್ನೋ ಮಾತಿನೊಳಗೆ ಸ್ಪಷ್ಟವಾಗಿ ಅಲ್ಲಿ ನಿಷೇಧ ಮಾಡಿದ್ರು ಡ್ರೈವಿಂಗ್ ಅಲ್ಲ, ಡ್ರಿಂಕಿಂಗ್ ಮಾತ್ರ. ಅದನ್ನು ಕುಡಿಯೋದನ್ನು ನಿಷೇಧ ಮಾಡ್ತಾ ಇದೆ ಹೊರತು ಡ್ರೈವ್ ಮಾಡೋದು ನಿಷೇಧ ಮಾಡ್ತಾ ಇಲ್ಲ. ಅದು ಇನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ಇನ್ನು ಕೆಲವು ಇನ್ನೊಂದು ಅರ್ಥ ಮಾಡಿಕೊಂಡ್ರು ಹಾಗಲ್ಲ ರೀ. ಯಾಗ ಮಾಡಬವನು ಕಾಮ ಇಟ್ಕೊಂಡೇ ಮಾಡಬೇಕು ಅಂತ ಅರ್ಥ ಮಾಡಿಕೊಂಡ್ರೆ ಅರ್ಥ ಮಾಡ್ಕೊಳ್ಳೋದು ಬರೋದಿಲ್ಲ ಅಂತ ಹೇಳ್ತಾರೆ. ವಾಕ್ಯಕ್ಕೆ ಅರ್ಥ ಬರೋದೇ ಇಲ್ಲ, ವಾಕ್ಯಕ್ಕೆ ಅರ್ಥ ಬರೋದೇ ಇಲ್ಲ, ನಿನಗೆ ವ್ಯಾಕರಣವೇ ಗೊತ್ತಿಲ್ಲ ಹಾಗಿದ್ರೆ ಅಂತ ಆಚಾರ್ಯ ಉತ್ತರವನ್ನು ಕೊಟ್ಟು ವಿಶೇಷ ಜಿಜ್ಞಾಸೆಯನ್ನು ಮುಂದೆ ಮಾಡ್ತಾರೆ. ನಾನು ಅಲ್ಲಿ ನೋಡೋಣ. ಆಗ ನಮಗೆ ಗೊಂದಲ ಪರಿಹಾರ ಆಯಿತು. ಇನ್ನು ಮುಂದೆ ಫಲ ಕೇಳದೆ ಬದುಕೋದು ಹೇಗೆ ಅಂತ ಕೇಳಿದರೆ, ಪರಮಾತ್ಮನನ್ನ ಪರಮಾತ್ಮ ಮತ್ತೆ ಮತ್ತೆ ಫಲ ಕೇಳಬೇಡ ಅಂತ ಯಾತಕ್ಕೆ ಕೇಳ್ತಾನೆ ಗೊತ್ತಾ? ನಾನು ಕೊಡ್ತೇನೆ ಅಯ್ಯ, ಯಾತಕ್ಕೆ ಕೇಳ್ತೀರಿ ಅಂತ ಹೇಳ್ತಾನೆ. ನಾನಾಗಿ ಕೊಡ್ತೇನೆ, ಯಾತಕ್ಕೆ ಕೇಳ್ತೀರಿ ನೀವೀಗ? ನೀವು ಕೇಳಿದ್ರೆ ಸ್ವಲ್ಪ ಕೇಳ್ತೀರಷ್ಟೇ, ಕೊಟ್ಟರೆ ನಾನು ಜಾಸ್ತಿ ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಇದು ನಮಗೆ ಅರ್ಥ ಆಗಬೇಕು. ದೇವರ ನಂಬಿಕೆ ಇದ್ರೆ ಅರ್ಥ ಆಗುತ್ತೆ. ನಮ್ಮ ತಾಯಿ ಮೇಲೆ ನಂಬಿಕೆ ಇರುತ್ತೆ ನಮಗೆ. ತಾಯಿ ಊಟಕ್ಕರ ಸಾಮಾನ್ಯ ಮಕ್ಕಳು ಬರೋದೇ ಇಲ್ಲ, ಊಟಕ್ಕರ ಸಾಮಾನ್ಯ ಬರೋದಿಲ್ಲ. ಯಾಕೆ ಗೊತ್ತೇನು? ಅವ್ರಿಗೆ ಒಂದು ಗೊತ್ತು, ನನ್ನ ತಾಯಿ ಒದ್ದಾದ್ರೆ ಊಟ ಹಾಕ್ತಾರೆ ಅಂತ ಗೊತ್ತು ಅವ್ರಿಗೆ. ನನ್ನ ತಾಯಿ ಒದ್ದಾದ್ರೆ ಊಟ ಹಾಕ್ತಾಳೆ ಅಂತ ಮಗುವಿಗೆ ಗೊತ್ತು. ಮಗು ಹಾಗೆ ಮಲಗಕ್ಕೆ ಹೋಗುತ್ತೆ, ಏನೇನೋ ಮಾಡುತ್ತದೆ, ಎಳ್ಕೊಂಡ್ಬಿಡ್ತಾಳೆ, ಪಟ ಪಟ ಹೊಡೆದು ಬಿಡ್ತಾಳೆ, ಕತೆ ಎತ್ತಿ ಬಾಯಿಲಿಡ್ತಾಳೆ, ಬಿಡೋದಿಲ್ಲ. ಮಗುವಿಗೆ ಊಟ ಬೇಡ ಅಂದ್ರೆ ತಾಯಿ ಬಿಡೋದಿಲ್ಲ. ಭಗವಂತ ಹೀಗೆ ಮಾಡ್ತಾನೆ. ಭಕ್ತರು ಭಾಗ್ಯ ಬೇಡ ಅಂದ್ರೆ ಭಗವಂತ ಬಿಡೋದಿಲ್ಲ, ಅಂತ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾರೆ. ನಮಗೆ ಟ್ರೈ ಮಾಡೋಷ್ಟು ನಮಗೆ ನಂಬಿಕೆ ಇಲ್ಲ ಅದರಿಂದ ಮಾಡ್ತಾ ಇಲ್ಲ ಅಷ್ಟೇ. ಅಸ್ಮಾತ್ ಮಾಡಿದರೆ ಮಾತ್ರ ಸುರಿಮಳೆ ಮಾಡ್ತಾನೆ ಭಗವಂತ ಅನ್ನೋದನ್ನ ಯಾರು ಯಾವ ಕಾಲಕ್ಕೂ ಯೋಚನೆ ಮಾಡಬಾರದು. ಮತ್ತೆ ಕೆಲವರು ಕೊಟ್ಟಿಲ್ಲ ಅಂತ ಕೇಳಿದ್ರೆ ಅಲ್ಲಿ ಸ್ವಲ್ಪ ಪರೀಕ್ಷೆ ಮಾಡ್ತಾನೆ ಅಷ್ಟೇ. ಆ ಪರೀಕ್ಷೆ ಟೈಮಿಗೆ ಗೆಲ್ಲಬೇಕಷ್ಟೇ. ನಾವು ಪರೀಕ್ಷೆ ಟೈಮಿಗೆ ಗೆಲ್ಲಷ್ಟು ಪೇಷನ್ಸ್ ಇದ್ರೆ ಖಂಡಿತ ಫಲ ಕೊಡ್ತಾನೆ. ಸುಧಾಮನಿಗಾಗಿದ್ದ ಹಾಗೆ ತಾನೆ. ಸುಧಾಮನಿಗೆ ಏನಿತ್ತು? ಏನೇನೂ ಇಲ್ಲ. ದೇವ್ರ ಹತ್ರ ಹೋದ, ಗಟ್ಟದ ಹತ್ರ ಹೋದ, ಅಲ್ಲಿ ಸುಧಾಮನ ಆಟಿಟ್ಯೂಡ್ ಅರ್ಥ ಮಾಡ್ಕೊಂಡು ಹೋದ್ರೆ ಶ್ಲೋಕ ನಮ್ಗೆ ಅರ್ಥ ಆಗುತ್ತೆ. ಹೆಂಡತಿ ಹೇಳಿದ್ಲು, ಸ್ವಲ್ಪ ಕೃಷ್ಣನ ಹತ್ರ ಹೋಗಿ ಬನ್ನಿ, ಎಷ್ಟು ನನಗೆ ನನಗಿಲ್ಲ ಅಂತ ಕೊರಗಿಲ್ಲ, ಎಷ್ಟು ಒಳ್ಳೆ ನೋಡಿ, ನನಗಿಲ್ಲ ಅಂತ ಕೊರಗಿಲ್ಲ. ಅವಳು ಹರಕ್ಸಿರೇನೆ ಪಾಪ, ನನಗಿಲ್ಲ ಅಂತ ಕೊರಗಿಲ್ಲ, ನಿಮಗಿಲ್ಲ ಅಂತ ಕೊರಗ್ತೇನೆ ಅಂತ ಹೇಳ್ತಾಳೆ ಪಾಪ. ನಿಮಗಿಲ್ಲ ಅಂತ ಕೊರಗ್ತೇನೆ ಯಾತಕ್ಕೆ? ಕೃಷ್ಣಶ್ಯಾಸ ಸಖಾ ಕಶ್ಚಿತ್ ಬ್ರಾಹ್ಮಣೋ ಬ್ರಹ್ಮವಿತ್ತಮಃ. ಎಷ್ಟು ದೊಡ್ಡ ಜ್ಞಾನಿಗಳು ನೀವು, ಭಾರಿ ದೊಡ್ಡ ವಿದ್ವಾಂಸರು. ಇಂಥವರಿಗೆ ಒಳ್ಳೆ ಉಳ್ಳಕ್ಕೊಂದು ಒಳ್ಳೆ ಬಟ್ಟೆ ಇಲ್ವಾ? ನಾನು ತುಂಬ ಸಂಕಟ ಆಗ್ತಾ ಇದೆ. ಕೃಷ್ಣನ ಹತ್ರ ಹೋಗಿ ಬನ್ನಿ. ಕೃಷ್ಣನ ಹತ್ರ ಯಾಕೆ ಹೋಗು? ಕೃಷ್ಣ ಯಾರು? ಅವಳಿಗೆ ಗೊತ್ತಿಲ್ಲ ಕೃಷ್ಣ ಯಾರು ಅಂತೇಳಿ. ದಿನ ಬೆಳಗಾರ ಕೃಷ್ಣ ಕೃಷ್ಣ ಅಂತಾನೇ ಇದ್ದ. ಇವಳು ಯಾರು ಯಾರು ಅಂತ ಕೇಳ್ತಾನೆ ಇದ್ಲು. ನನ್ನ ಸ್ನೇಹಿತ ಸ್ನೇಹಿತ ಅಂತ ಹೇಳ್ತಾನೆ ಇದ್ದ. ಈಗೇನು ಮಾಡ್ತಾನೆ ಅಂತ ಕೇಳಿ, ಲೇಟೆಸ್ಟ್ ಪೊಸಿಷನ್ ಏನಾಗ್ತದೋ ಅಂತ ಕೇಳಿದ್ರು. ಈಗೇನು ಮಾಡ್ತಾನೆ? ದ್ವಾರಕಾಧೀಶ ಅಂತ ಹೇಳಿದ. ಸ್ವಲ್ಪ ಹೋಗಿ ಬನ್ನಿ ಹಾಗಿದ್ರೆ ಅಂತ ಕೇಳಿ, ಸ್ವಲ್ಪ ಹೋಗಿ ಬನ್ನಿ. ಅವಳ ನಿಸ್ವಾರ್ಥತೆ ನೋಡಿ, ನಿಮಗೋಸ್ಕರ ಹೋಗಿ ಬನ್ನಿ ಅಂತ ಅವಳು ಹೇಳ್ತಾಳೆ, ನನಗೋಸ್ಕರ ಅಂತ ಹೇಳೋದಿಲ್ಲ. ಹೆಂಡತಿ ಒಳ್ಳೆ ಆದರ್ಶ ಹೆಂಡತಿ, ಮಾಫಲೇಶು ಕದಾಚನ. ಅವನು ಯೋಚನೆ ಮಾಡ್ದ, ಹೌದಲ್ಲ, ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾಳೆ ಹೆಂಡತಿ, ಯಾಕೆ ಹೋಗಬಾರದು? ಫಲ ಕೇಳಕ್ಕಲ್ಲ, ಕೃಷ್ಣ ನೋಡಿದಾಗ ಆಗತ್ತೆ. ಆ ಥರ ಅವನು ಯೋಚನೆ ನೋಡಿ. ಮತ್ತೆ ಹೋಗ್ತಿರೋದು ಅದಕ್ಕೆ ಒಳಗಡೆ ಸಂತಾನ, ಅದಕ್ಕಲ್ಲ ಆಗ್ತಿರೋದು ಒಳಗೆ. ಕೃಷ್ಣ ನೋಡಿದಾಗ ಆಯ್ತು, ತುಂಬ ದಿವಸ ಆಗಿತ್ತು, ಒಂದು ಅಕೇಶನ್ ಬಂತಲ್ಲ, ಈಗ ಏನು ನೋಡ್ಬೇಕು ಅನ್ಕೊಂಡಿರ್ತಾರೆ. ಇನ್ವಿಟೇಷನ್ ಬರ, ಮದುವೆ ಬನ್ನಿ, ಇನ್ವಿಟೇಷನ್ ಬರೋದು ತಕ್ಕ ಹೊರಟುಬಿಡ್ತಾರೆ. ಮದುವೆಗೆ ಹೋಗೋದು ಆಗದೆ ಹೋದ್ರೆ ಹೋಗ್ತಿದ್ದ ಅವನು ಪಾಪ, ಅಕೇಶನ್ ಸಿಕ್ತ ಅಷ್ಟೇ. ಸುಧಾಮನಿಗೆ ಕೃಷ್ಣ ಹೋಗೋ ಬೈಕೆ ಇದ್ದೇ ಇತ್ತು, ಒಂದು ಪ್ರಸಂಗ ಬಂತಲ್ಲ, ತಕ್ಷಣ ಹೊರಟೇ ಬಿಟ್ಟ. ಆಗ ಹೋದಾಗ ಏನಾಯ್ತಂತೆ, ಹೋಗ್ತಿರೋದು ಕೇಳೋದಕ್ಕೆ, ಎಷ್ಟು ಬುದ್ಧಿವಂತರು ಹೆಂಡತಿ ಅಂತ ಕೇಳಿದರೆ, ನಾವು ಫಲ ಕೇಳಕ್ಕೆ ಹೋಗ್ತಾ ಇದ್ದೇವೆ, ಬರಿ ಕೈಲಿ ಹೋಗಬಾರದು, ಬರಿ ಕೈಲಿ ಹೋಗಬಾರದು, ಒಂದಿಷ್ಟೇನೋ ಒಂದಿಷ್ಟು ಕೊಟ್ಲು ಪಾಪ. ಅದನ್ನೇ ಪತ್ರಂ ಪುಷ್ಪಂ ಫಲಂ ತೋ ಎಂಬಂದ್ರೆ ಅದೇನೆ, ಏನಾದರೂ ಒಂದಿಷ್ಟು ಕೊಡಬೇಕು ಅಂದ್ರೆ ಅವಳು ಮನಸ್ಸಿನೊಳಗೆ ಗಂಡನಿಗೆ ಒಳ್ಳೇದಾಗಲಿ ಅನ್ನೋ ಪದ ಇದೆ, ಅದಕ್ಕೋಸ್ಕರ ಗಂಡನಿಗೆ ಒಳ್ಳೇದಾಗಲಿ ಅಂತ ಹೇಳಿ ಕಟ್ಟಿಕೊಟ್ಟು ಹೊರಟಾತ ಪಾಪ. ಕೃಷ್ಣದ ಹತ್ರ ಹೋದ, ಕೃಷ್ಣ ಕರೆದ, ಮಾತಾಡಿಸ್ದ, ಎಲ್ಲ ಮಾಡಿದ, ಹತ್ರ ಕುಡಿಸ್ಕೊಂಡ, ಅದೆಲ್ಲ ವರ್ಣನೆ ಈಗ ಬೇಡ, ಎಲ್ಲ ಮಾಡಿದ. ಸುಧಾಮ ಹೇಗಿದ್ದಿ ಅಂತ ಕೇಳಿದ. ಆದ್ರೆ ಅಪ್ಪಿತಪ್ಪಿ ಯಾತಕ್ಕೆ ಬಂದಿ ಅಂತ ಕೃಷ್ಣ ಕೇಳಲೇ ಇಲ್ಲ. ಯಾತಕ್ಕೆ ಬಂದಿ ಅಂತ ಒಂದ್ಸತಿನ ಕೇಳೋದಿಲ್ಲ. ಯಾಕೆ ಗೊತ್ತಾ? ಎಲ್ಲಿ ಫಲ ಕೇಳಿಬಿಡ್ತಾನೋ ಸುಧಾಮ, ಫಲ ಕೇಳಿದ ಡೌನ್ ಆಗಿಬಿಡ್ತಾನೋ ಅವನು, ಅದಾಗಬಾರದು ಅಂತ ಹೇಳಿಬಿಟ್ಟು ಫಲ ಕೇಳಿದ ಚಿಕ್ಕವನಾಗಿ ಬಿಡ್ತಾನೆ. ಆ ರೀತಿ ಆಗಬಾರದು. ಕೃಷ್ಣ ತನ್ನ ಭಕ್ತ ಸುತಾಮ ಅಂತ ರುಜುವಾತು ಮಾಡಬೇಕಾಗಿದೆ. ಎಷ್ಟೋ ಮಾತಾಡ್ತಾನೆ, ಯಾತಕ್ಕೆ ಬಂದೇ ಒಂದು ಬಿಟ್ಟುಬಿಟ್ಟು ಅದೊಂದು ಬಿಟ್ಟು ಎಲ್ಲ ಮಾತಾಡ್ತಾನೆ. ಇದೇ ಭಕ್ತ ಭಗವಂತ ಭಕ್ತರಿಗೆಲ್ಲ ತುಂಬ ಪ್ರೀತಿ ಮಾಡ್ತಾನೆ, ಫಲಾಪೇಕ್ಷೆ ಕೇಳೋದು ಇಷ್ಟಪಡೋದಿಲ್ಲ. ಪನ್ ಎಲ್ಲ ಮುಗಿತು. ಆಮೇಲೆ ಕೃಷ್ಣ ಕೇಳಿದ, ಸುಧಾಮ ನನಗೇನು ತಂದಿ ಅಂತ ಕೇಳಿದ. ನಿನಗೇನು ಬೇಕು? ಇಲ್ಲೇ ಇಲ್ಲ. ನನಗೇನು ತಂದೆ ನೀನೀಗ? ಸುಧಾಮ ನೀವು ಎಂಥ ಒಳ್ಳೆಯವನು ಗೊತ್ತಾ, ಅವನು ಗೀತೆಯ ವಿರುದ್ಧ ತಲೆಯಲ್ಲಿ ಕೂತ್ಬಿಟ್ಟಿದೆ ಪಾಪ ಅವನಿಗೆ. ಅವನು ಕೇಳ್ತಾನೆ, ಅಯ್ಯೋ ಕೃಷ್ಣನೇ ನಾನು ಇಷ್ಟು ತಂದಿದ್ದೇನೆ, ಉಳಿದವರಾಗಿದ್ದು ನನ್ನ ಯಾಕೆ ಬಂದಿ ಅಂತ ಕೇಳಿದ್ರೆ ನನ್ನೇ ಕೇಳ್ತಾನಲ್ಲ ಅಂತ ಅನ್ಕೊಳ್ಳಿಲ್ಲ. ಯಾಕೆ ಬಂದು ನನ್ನ ಕೇಳಲಿಲ್ಲ? ಬಟ್ಟೆ ನೋಡಿದ್ರೆ ಗೊತ್ತಾಗೋದಿಲ್ಲ ಕೃಷ್ಣನಿಗೆ? ಕೃಷ್ಣ ಯೋಚನೆ ಮಾಡಬಾರದೆ, ನಾನು ಯಾಕೆ ಕೇಳ್ತಾ ಇಲ್ಲ ಕೃಷ್ಣ, ನನಗೆ ತಂದಿ ಅಂತ ಕೇಳ್ತಾನಲ್ಲ, ಬೇಜಾರಾಗಲೇ ಇಲ್ಲ ಅವನಿಗೆ. ಅರೆ ಹೊಲ್ ಬೇಜಾರಾಯ್ತು. ಯಾಕೆ ಗೊತ್ತಾ? ಕೃಷ್ಣನಿಗೇನೋ ಅವಲಕ್ಕಿ ಅಂತ ಜೋರ ತಂದುಬಿಟ್ಟೆ, ಇಂಥ ಅವಲಕ್ಕಿ ಕೃಷ್ಣಗೆ ಏನಂತ ಕೊಡಲಿ ಅಂತ ಬೇಜಾರಾಯ್ತಂತೆ ಪಾಪ. ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವ, ಏನಹುದು ನಿನ್ನೊಳಗೆ ಮಹಾನುಭಾವ ಅಂತ ಆಸರ ಹೇಳುತ್ತಾರೆ. ಏನಂತ ಕೊಡೋದು ದೇವರಿಗೀಗ? ಈ ಪರಿಯ ಸೊಬಗಾವ ದೇವರಲ್ಲಿ ಕಾಣೆ ನಾ ಕಾಣೆ, ಗೋಪೀ ಜನಪ್ರಿಯ ಗೋಪಾಲ ಗಲ್ಲದಲೆ. ಏನು ಇಲ್ದವ್ರು ಏನು ಹೇಳ್ರಿ ತಗೊಂಡಿದ್ದು ಕೊಟ್ಟುಬಿಡೋದು? ದೇವರಿಗೆ ಏನಿಲ್ಲ ಅಂತ ಕೊಡಬೇಕೀಗ? ಇದು ಬಹಳ ಅಪೂರ್ವವಾದ ಅರ್ಥ ಇದು. ದೇವರಿಗೆ ನಾವಾಗಿ ಕೊಡೋ ಪ್ರಸಂಗ ಯಾತಕ್ಕೆ ಬರೋದಿಲ್ಲ ಅಂದರೆ, ದೇವರಿಗೆ ಇಲ್ಲದ್ದೇ ಇಲ್ಲ ಅಂದಮೇಲೆ ಕೊಡೋದೇನು ಬಂತೀಗ? ಸುಧಾಮ ಯೋಚನೆ ಮಾಡಿದ, ಈ ಅವಲಕ್ಕಿ ಏನಂತ ಕೊಡೋದು? ಬಹಳ ದುಃಖ ಆಯ್ತು ಪಾಪ. ಆದರೆ ತಂದಿಲ್ಲ ಅಂತ ಹೇಳೋಗಿಲ್ಲ, ಸುಳ್ಳು ಹೇಳಿದಾಗುತ್ತೆ. ತದ್ದಿದ್ದೀನಿ ಅಂತ ಹೇಳೋಗಿಲ್ಲ, ಕೃಷ್ಣರಿಗೆ ಮ್ಯಾಚ್ ಆಗೋದಲ್ಲ ಅದು. ಒಂದು ಸುಮ್ಮನೆ ಕೂತ್ಬಿಟ್ನಂತೆ. ಕೃಷ್ಣ ಹೇಳ್ತಾರೆ ಅರ್ಜುನ, ಸುಧಾಮ ಸಂಕೋಚ ಪಡಬೇಡ, ಸಂಕೋಚ ಪಡಬೇಡ, ನನಗೆ ಕೊಡು. ಕೇಳೋದು ಸಂಕೋಚ ಪಡಬೇಡ ಅಂತ ಕೃಷ್ಣ ಹೇಳೋದಿಲ್ಲ, ಕೊಡೋದು ಸಂಕೋಚ ಪಡಬೇಡ ಕೊಡು ಅಂತ ಹೇಳ್ತಾನೆ. ಕೊಡೋದು ಸಂಕೋಚ ಪಡಬೇಡ. ಸುಧಾಮ ಆಗಲೂ ಸುಮ್ಮನೆ ಕೂತಿರ್ತಾನೆ. ಕೃಷ್ಣ ತಾನೇ ಅವನ ಉತ್ತರ ಹೀಗೆ ಕೈ ಹಾಕಿ ಆ ಬಟ್ಟೆ ಗಂಟು ಕೈ ಹಿಡ್ಕೊಂಡಂತೆ. ಸುಧಾಮನ ಹೇಳಲಿಲ್ಲ, ತಂದೆ ಇರ್ತಿ ಅಂತಾನೆ ಹೇಳಲಿಲ್ಲ ಅಂತ ಹೇಳಿದ್ದು ಗಂಟು ಬಿಚ್ಚೇ ಬಿಟ್ಟನಂತೆ ಕೃಷ್ಣ. ನಿಜವಾಗಲೂ ಎಂಥ ಕಾವ್ಯ, ಎಂಥ ಶಾಸ್ತ್ರ ಅದು. ಕೃಷ್ಣ ಸುಧಾಮನ ಅವಲಕ್ಕಿಯ ಗಂಟನ್ನು ಬಿಚ್ಚಲಿಲ್ಲ, ಅವನ ಕರ್ಮದ ಬಂಧನವನ್ನೇ ಬಿಡಿಸಿಬಿಡ್ತಾನೆ ಭಗವಂತ. ಅದು ದಾರಿದ್ರ್ಯದ ಗಂಟನ್ನೇ ಬಿಚ್ಚಿಬಿಡ್ತಾನೆ. ನೋಡ್ತಾನೆ, ಓ ಸುಧಾಮ ಎಷ್ಟು ಅವಲಕ್ಕಿ ಹೇಗಿದೆಯಲ್ಲ, ನೀನು ಯಾರೇ ಹೇಳಿದ್ರು ಅವಲಕ್ಕಿ ಕಂಡ್ರೆ ಪಂಚಪ್ರಾಣ ಅಂತ ಹೇಳಿ ಕೃಷ್ಣ ಹೇಳೋದು ನೋಡಿ. ನೀನು ಯಾರು ಹೇಳಿದ್ರೆ ಅವಲಕ್ಕಿ ಕಂಡ್ರೆ ಭಾರಿ ಇಷ್ಟ ಅಂತ ಹೇಳಿಬಿಟ್ಟು ಅವ್ನು ತೊಗೊಂಡಿದ್ದು ಬಾಯಲ್ಲಿ ಹಾಕೊಂಡಿದ್ದೆ ಕೆಲಸ. ಆಮೇಲೆ ಇರೋ ಸುಧಾಮ ಇವತ್ತು ಇಲ್ಲೇ ಇರು ಅಂತ ಹೇಳ್ತಾನೆ. ಇನ್ನೇನಾದ್ರು ತಂದೆ ಅಂತ ಮತ್ತೆ ಕೇಳೋದಿಲ್ಲ, ಇನ್ನೇ ಅವಲಕ್ಕಿ ಒಂದು ಇನ್ನೇನು ತಂದಿದೆಯಾ ಕಲಿಸ್ಕೊಳ್ಳೋಕೆ ತಂದಿದೆಯಾ ಅಂತ ಕೇಳೋದಿಲ್ಲ. ನಮಗೆ ಜೊತೆ ಕಾಫಿ ಮಿಕ್ಸ್ ಆಗಬೇಕಲ್ಲ, ಇನ್ನೇ ಪಾನೀಯ ತಂದಿದೆಯಾ, ಏನು ಕೇಳೋದಿಲ್ಲ ಕೃಷ್ಣ. ಅದನ್ನ ಹಾಕೊಂಡು ನಾನು ಸಾಕೇ ಸಾಕೊಂಡು ಬಿಡ್ತಾರೆ. ಯಾಕೆ? ಬೇಕಾದವ್ರಿಗೆ ಅಲ್ಲೇ ಕೃಷ್ಣ ಬೇಡವೇ ಬೇಡವಲ್ಲ, ಭಕ್ತರಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅಷ್ಟೇ. ಕೃಷ್ಣರು ತಗೊಂಡಿದ್ದು, ಸುಧಾಮ ಇಲ್ಲೇ ಇರು ಅಂತ ಹೇಳಿದ್ದು, ರಾತ್ರಿಯೆಲ್ಲ ಮಾತಾಡಿದ್ದು ಬೆಳಿಗ್ಗೆ ಅಡಿಗೆ ಊಟ ಮಾಡಿಸಿದ್ದು, ಸುಧಾಮ ಹೋಗಿ ಬಾ ಅಂತ ಕಳಿಸಿದ್ದೆ. ಆಗಲೂ ಏನು ಬೇಕಂತ ಕೇಳೋದೇ ಇಲ್ಲ, ಏನು ಬೇಕು ಅಂತ ಆಗಲೂ ಕೇಳೋದಿಲ್ಲ. ಸುಧಾಮ ಹೊರಟೇ ಬಿಡ್ತಾರೆ. ಸುಧಾಮನ ಕಥೆ ಅತ್ಯಂತ ಶಾಸ್ತ್ರಬದ್ಧವಾದ ಭಗವದ್ಗೀತೆಯ ಶ್ಲೋಕಾರ್ಥ ಹೇಳ್ತಕ್ಕಂತ ಕಥೆ ಅದು. ಸುಧಾಮ ಎಂಥ ಕಂಟ್ರೋಲ್ ಮಾಡಿದ್ದಾನು ಗೊತ್ತಾ? ಅತ್ತೆ ತಪ್ಪಿದ್ರೆ ಯಾತಕ್ಕೆ ಬಂದೆ ಅಂತ ಹೇಳೋದಿಲ್ಲ ಸುಧಾಮ, ಯಾಕಂದ್ರೆ ಮನಸ್ಸಲ್ಲಿ ಇಲ್ಲ ಇಲ್ಲ ಇದು ಸಮಾಜ ಅಂತ ಕೇಳಿದ್ರೆ ಅವ್ನು ಕೇಳೋ ಐಡಿಯಾ ಅದೇ ಕೇಳಿಬಿಡ್ತಿದ್ದ. ಅವನಿಗೆ ಬಂದು ಕೃಷ್ಣನ್ ನೋಡಿದಾಗ ಆಗಿರ್ಬೋದು, ಬಂದಿದ್ದ ಕೆಲಸ ಆಗೋಯ್ತಲ್ಲ, ಹೊರಟೇ ಬಿಟ್ಟ. ದಾರಿಯೋದಕ್ಕೆ ಏನು ಕೃಷ್ಣ, ಏನು ಕೃಷ್ಣ ಅಂತ ಮಾತ್ರ ಹೋಗಿದ್ದು ಹೋಗಿದ್ದು ಹೋಗಿದ್ದೇನೆ. ಅವಾಗ ಹೆಂಡತಿ ಜ್ಞಾಪಕ ಆಯ್ತು ಮನೆ ಬಂದಮೇಲೆ, ಅರೆ ನಮ್ಮ ಫಲ ಕೇಳಲೇ ಇಲ್ಲ, ಕೃಷ್ಣ ಪಾಪ ಕಳಿಸಿದ್ದು ಹೆಂಡತಿ ಪಾಪ ಅಂತ ಅನ್ಕೊಂಡು ಒಂದು ಮಾತು ಅಂತಾನಾಗ. ನಾನಂತೂ ಕೇಳಲಿಲ್ಲ, ಐಡಿಯಾನೇ ಇರಲಿಲ್ಲ ಆತನಿಗೆ ಪಾಪ. ಅರೆ ಕೃಷ್ಣನನ್ನು ಯಾಕೆ ಕೇಳಲಿಲ್ಲ ಅಂತ ಆಗ ಪ್ರಶ್ನೆ ಬಂತಂತ ಆತನಿಗೆ. ಕೃಷ್ಣನನ್ನು ಯಾತಕ್ಕೆ ಕೇಳಲಿಲ್ಲ, ಏನು ಬೇಕು ಸುಧಾಮ ಅಂತ ಕೇಳಿ ಯೋಚನೆ ಮಾಡ್ತಾನೆ. ಉತ್ತರ ಹೊಡಿತಂತ, ಅವನಿಗೆ ಉತ್ತರ ಹೊಡಿತಂತ ಆಗಲೇ. ಅದೇ ಎಲ್ಲರಿಗೂ ಹೊಳಿಬೇಕಾದ ಉತ್ತರ ಅದು. ಯಾತ ಕೃಷ್ಣ ಕೊಡಲಿಲ್ಲ ನನಗೆ, ಕೇಳಲಿಲ್ಲ ಅಂತ ಕೇಳಿದರೆ, ಸುಧಾಮ ಒಳ್ಳೆ ನನ್ನ ಭಕ್ತ, ಒಳ್ಳೆ ರೀತಿ ಬದುಕೊಂಡಿದ್ದಾನೆ, ಅವನನ್ನು ಕೇಳಿ ಏನಾದರೂ ಕೊಟ್ಟರೆ ಅವನು ಬುದ್ಧಿ ಕೆಟ್ಟರೆ ಕಷ್ಟ ಅಂತ ಕೃಷ್ಣ ಕೊಟ್ಟಿರಲಿಕ್ಕಿಲ್ಲ ಅಂತ ತಾನೇ ಅಂದ್ಕೊಂಡ್ಬಿಟ್ನಂತೆ. ಸುಧಾಮ ನಾರ್ಮಲ್ ಆಗಿದ್ದಾನೆ, ಐಶ್ವರ್ಯ ಕೊಟ್ಟು ಅಬ್ನಾರ್ಮಲ್ ಆದರೆ ಕಷ್ಟ ಅಂತ ಕೃಷ್ಣ ಬಿಟ್ಬಿಟ್ನಂತೆ. ತಾನೇ ಸಮಾಧಾನ ಮಾಡ್ಕೊಂಡ್ಬಿಟ್ನಂತೆ. ನಾವು ದೇವರು ಹೀಗೆ ಅರ್ಥ ಮಾಡ್ಕೋಬೇಕು. ದೇವರು ನಮಗೆ ಏನಾದರೂ ಐಶ್ವರ್ಯ ಕೊಟ್ಟಿಲ್ಲ ಅಂತ ತಿಳ್ಕೊಂಬೋಣ, ಯೋಚನೆ ಮಾಡಿ. ಯಾಕೆ ಕೊಟ್ಟಿಲ್ಲ ದೇವರು? ನನ್ನ ಸಾಧನೆಗೆ ಇಷ್ಟು ಸಾಕು ಅಂತ ಅಷ್ಟೇ ಅರ್ಥ. ಪ್ರಿಯರಾದವ್ರು ಎಲ್ಲ ಕೊಡಬೇಕು ಅಂತೇನೇ ಇಲ್ಲ. ಅಲ್ಲ, ಅಷ್ಟು ಪ್ರಿಯ ಅಂದ್ರೆ ಏನಾದ್ರು ಕೊಡಬಾರ್ದೆ ದೇವರು ನಮಗೆ? ಕೊಡಬೇಕಾಗಿಲ್ಲ, ಕೊಡದೆ ಪ್ರೀತಿ ತೋರ್ಸಕ್ಕೆ ಬರುತ್ತೆ, ಕೊಡದೆ ಪ್ರೀತಿ ತೋರ್ಸಕ್ಕೆ ಬರುತ್ತೆ. ಕೊಟ್ಟೆ ದಿವಸ ನಮ್ಮ ಮಗ ಪ್ರೈಮರಿ ಸ್ಕೂಲ್ ಹೋಗ್ತಿರ್ತಾನೆ, ಮೈ ಮೇಲೆ ವಜ್ರದ ಹಾರ ಹಾಕಿ ಕಳಿಸ್ತಾನೆ ಮಗನಿಗೆ, ಹಾಗೆ ಕಳಿಸೋದಿಲ್ಲ. ಯಾಕೆ? ಅವನ ಸೇಫ್ಟಿಗೋಸ್ಕರ, ಮಗನ ಸೇಫ್ಟಿಗೋಸ್ಕರ ಕಣ್ಣು ಎತ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ಸಣ್ಣ ಪುಟ್ಟ 50 ರೂಪಾಯಿಗೆ ಎತ್ಕೊಂಡು ಹೋಗೋ ಜನ ಇದ್ದಾರೆ ಈಗಿನ ಕಾಲಕ್ಕೆ. ವಜ್ರದ ಹಾರ ಹಾಕಿದರೆ ಬಂಗಾರದ ಉಂಗುರ ಹಾಕಿಬಿಟ್ಟು ಬಿಟ್ಬಿಡ್ತಾರಾ? 500 ರೂಪಾಯಿ ನೋಟ್ ಇಡ್ತಾನ, 5 ರೂಪಾಯಿ ನೋಟ್ ಇಡ್ತಾನೆ ಅಷ್ಟೇ. ಹಿಂದೆ ಅಷ್ಟು ಇಡ್ತಿದ್ದಿಲ್ಲ, ಬೆಲೆ ಏರಿದ್ದಕ್ಕೆ ಜಾಸ್ತಿ ಇಡ್ತಾನೆ ಅಷ್ಟೇ. ಒಂದು 5-10 ರೂಪಾಯಿ ಇಡ್ತಾನೆ ಜಾಸ್ತಿ ಇಡೋದು. ಯಾಕೆ? ಮಧ್ಯೆ ರಿಕ್ಷಾದಲ್ಲಿ ಮನೆ ಬರಲಿ, ಸುರಕ್ಷಿತ ಅಷ್ಟೇನೆ. ಏನೋ ತುಂಬ ಹಸಿವಾರು ಒಂದಿಷ್ಟು ತಗೊಳ್ಳಿ ಅಷ್ಟೇ ಹೊರತು ಅವನ ಹೆಚ್ಚು ಕೊಡೋದಿಲ್ಲ ಅವ್ರು. ಪ್ರೀತಿ ಇಲ್ಲ ಅಂತಾನ? ಮುಂದೆ ಅನ್ಕೊಂಡಿದ್ದಾನೆ ಮಗನಿಗೆ ಆಸ್ತಿ ಕೊಡೋದು, ಅವನೀಗ ಇಡೀ ಆಸ್ತಿ ಮಗನಿಗೆ ಕೊಡ್ತಾನೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬರೀ ಒಂದಿಷ್ಟು ಪೇಪರ್ ವೆಂಟ್ ತಿನ್ನಷ್ಟು ದುಡ್ಡು ಕೊಟ್ಟು ಕಳಿಸ್ತಾನೆ, 5-10 ರೂಪಾಯಿ ಕೊಡ್ತಾನೆ. ಯಾತಕ್ಕೆ ಅಂದರೆ? ಈಗ ಅವನಿಗೆ ತೊಂದರೆ ಆಗಬಾರದು ಅಂತ ಅರ್ಥ. ಈಗೇನಾದ್ರು ಜಾಸ್ತಿ ಕೊಟ್ಟುಬಿಟ್ರೆ ಅವನು ಓದು ಹಾಳಾಗಿ ಹೋಗುತ್ತೆ, ಅವನ ಜೀವನಕ್ಕೆ ತೊಂದರೆ ಇದೆ, ಅದಕ್ಕೆ ನಾನು ಕೊಡೋದಿಲ್ಲ. ಈ ತಂದೆ ತಂದೆ ತಾಯಿಗಳ ಒಂದು ಸೈಕಾಲಜಿ ಮಕ್ಕಳ ಬಗ್ಗೆ ಹೇಗಿರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಮ ಬಗ್ಗೆ ದೇವರು ಹೇಗೆ ತಿಳ್ಕೊಂಡಿರ್ತಾನೆ? ಇವಿಷ್ಟು ಸಾಕಿ ಇವನಿಗೆ. ಮತ್ತೆ ಏನಾದ್ರು ಹೆಚ್ಚು ಬೇಕಾದ್ರೆ ನಾನಿದ್ದೇನಲ್ಲ ತಂದೆ ತಾಯಿ, ನಾನಿದ್ದೇನಲ್ಲ, ನಾನು ಮಾಡ್ಕೊಂಡ್ಬರ್ತೇನೆ ಅಷ್ಟೇನೆ. ದೇವರು ತಾನಿದ್ದಾನಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಪಾಪ ಇದ್ದೇನೋ ಅನ್ಕೋತಾನೆ, ಪೂರ್ತಿರ ಶಕ್ತಿ ಅವನಿಗಿಲ್ಲ. ಆದರೆ ದೇವರಿಗೆ ಸರ್ವತಂತ್ರ ಸ್ವತಂತ್ರ ದೇವರು, ಸರ್ವಶಕ್ತ, ಆತನ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ. ಅಂಥ ಪರಮಾತ್ಮ ನಮ್ಮ ಎದುರಿಗೆ ಇರಬೇಕಾದ್ರೆ ಅದಕ್ಕೆ ಹಣ ಇದೆ ಅಂತ ಸಂತೋಷ ಪಡ್ಲಕ್ಕೆ ಹೋಗಬೇಡಿ. ನಮಗೆ ಧನದ ಅಧಿಪತಿಯಾದ ಭಗವಂತ ಇದ್ದಾನೆ ಅಂತ ಸಂತೋಷ ಪಡಿ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟೋ ಜನ ಹೇಳ್ತಿರ್ತಾರೆ, ಜನ ಸಹಾಯ ಮಾಡ್ತಾರಯ್ಯ ಧನ ಮಾಡುತ್ತಾ ಅಂತ ಹೇಳ್ತಾರೆ. ಧನ ಸಹಾಯ ಮಾಡೋದಿಲ್ಲ. ಅಂತ್ಯಕಾಲಕ್ಕೆ ಪಕ್ಕದಲ್ಲಿ ಬಂಗಾರದ ಗಟ್ಟಿ ಇಟ್ಟರೆ ಅದು ಕಾಪಾಡುತ್ತೆ ಅವನನ್ನ, ತಿನ್ಲಿಕ್ಕೆ ಬರುತ್ತಾ ಇಲ್ಲ. ಯಾರ್ಯಾರು ಕೊಟ್ಟಿರ್ತಾನೆ ಅವನು ಬಂದು ಬಾಯಲ್ಲಿ ನೀರು ಹಾಕ್ತಾನೆ ಹೊರತು ಅದು ತಾನಾಗಿ ನೀರು ಹಾಕ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಮಗೆ ಧನದಿಂದ ರಕ್ಷಣೆಯಲ್ಲ, ಜನದಿಂದ ಅಂತ ಇವತ್ತು ನಮಗೆ ಗೊತ್ತಾಗಿ, ಇದು ಲೌಕಿಕದಲ್ಲಿ ಮೆಚುರಿಟಿ ಬಂದು ಅಷ್ಟು ಗೊತ್ತಾಗುತ್ತೆ. ಧನದಿಂದ ನಾವು ಬದುಕಿಲ್ಲ, ಜನದಿಂದ ಬದುಕ್ತೇವೆ ಅಂತ ಗೊತ್ತಾಗುತ್ತೆ. ಇದು ಲೌಕಿಕದ ಮೆಚುರಿಟಿ. ಅಧ್ಯಾತ್ಮದ ಮೆಚುರಿಟಿ ಏನು ಗೊತ್ತಾ? ಧನದಿಂದನೂ ಬದುಕಿಲ್ಲ, ಜನದಿಂದೂ ಬದುಕಿಲ್ಲ, ಜನಾರ್ಧನನಿಂದ ಬದುಕಿದ್ದೇವೆ ಅನ್ಕೋತೇವಲ್ಲ, ಅದು ಅಧ್ಯಾತ್ಮ ಅಂದ್ರೆ ಅದು ನಾವು ದೇವರಿಂದ ಬದುಕಿದ್ದೇವೆ. ಈ ಭಾವನೆ ಬಂದರೆ ಅಲ್ಲಿ ಜನದ ಸ್ಥಾನನೂ ಗೊತ್ತಾಗುತ್ತೆ, ಧನದ ಸ್ಥಾನನೂ ಗೊತ್ತಾಗುತ್ತೆ. ಎರಡು ಗೊತ್ತಾಗದೆ ಹೋದರೆ ಧನದ ಸ್ಥಾನ ಇವಂದಾಗುತ್ತೆ ಅಷ್ಟೆ. ದನ ದನದ ಪಶು ಅಂತ ಕರೀತಾರಲ್ಲ, ಪಶುವಾಗಿ ಬಿಡ್ತಾರೆ. ಈ ಮಗುವಿಗೆ ಯಾರೋ ಅಂತಾರೆ, ಏನಯ್ಯ ನಿಮ್ಮಪ್ಪ ಶ್ರೀಮಂತ ಏನು ಕೊಟ್ಟಿಲ್ಲ ನಿನಗೆ, ನಿಮ್ಮಪ್ಪ ಅಂತ ಶ್ರೀಮಂತ ಕಾರಲ್ಲಿ ಡ್ರಾಪ್ ಕೊಡೋದಿಲ್ವೆ ಅಂತ ಕೇಳಿದರೆ, ಒಳ್ಳೆ ತಂದೆ ಆದರೆ ಮಗು ಆದರೆ ಹೇಳ್ತಾರೆ, ಅಯ್ಯೋ ಎಲ್ಲ ಗೊತ್ತಿ ಬಿಡಯ್ಯ ನಮ್ಮ ಅಪ್ಪನಿಗೆ ಅರ್ಪಿತಿ ನಿನಗೇನು ಗೊತ್ತು ಅಂತ ಹೇಳ್ತಾನೆ. ನಮ್ಮಪ್ಪನ ಎಷ್ಟು ಪ್ರೀತಿ ಮಾಡಿ ನಿನಗೇನು ಗೊತ್ತು, ಹೋಗಿಬಿಡುವಾಕಡೆ ಅಂತ ಹೇಳಿಬಿಡ್ತಾನೆ. ಚಿಕ್ಕ ಕೆಟ್ಟ ಮಕ್ಕಳು ಆಗಿಬಿಟ್ರೆ ಮನೆಯವ್ರು ಆಟ ಆಡಿಬಿಡ್ತಾರೆ, ಅಪ್ಪ ನನ್ನ ಎರಡು ಮಕ್ಕಳನ್ನು ಸ್ನೇಹಿತರು ಬೈತಾರೆ ನನ್ನ ಏನಾದರೂ ಕೊಡೋದು ಶುರು ಮಾಡ್ತಾನೆ. ಒಳ್ಳೆ ಹುಡುಗ ಕೇಳೋದಿಲ್ಲ, ನಮ್ಮ ಅಪ್ಪಮ್ಮನ ಪ್ರೀತಿ ಏನಂತ ನನಗೆ ಗೊತ್ತಿದೆ, ನಿನ್ನಿಂದ ಕಲಿಬೇಕಾಗಿಲ್ಲ ನಾನು ಅಂತ ಹೇಳ್ತಾನೆ. ಯಾತಕ್ಕೆ ಕೊಟ್ಟೆ? ಅದಕ್ಕೆ ನಿಮ್ಮ ದೇವರು ಇಷ್ಟ ದೊಡ್ಡವನು ಅಂತ ಹೇಳ್ತಿರಲ್ರಿ, ಯಾಕೆ ನಿಮ್ಮನ್ನು ಕೈ ಬಿಟ್ಟಿದ್ದಾನೆ ಅಂತ ಕೇಳಿದರೆ, ಬಿಟ್ಟಿದ್ದಾರೆ ಅಂತ ಯಾರು ತಿಳ್ಕೊಂಡು ಫಸ್ಟ್ ನೀನೀಗ, ದೇವರು ಕೈ ಬಿಟ್ಟಿಲ್ಲ ನಮ್ಮನ್ನು. ಹಾಗೆ ತಿಳ್ಕೊಂಡಿದ್ದಕ್ಕೆ ಸುಧಾಮ ಇಷ್ಟು ಮೇಲೆ ಬರ್ತಾ ಇದ್ದಾನೆ. ಆಗ ಅಷ್ಟು ಮನೆ ಹೋಗಿ ನೋಡುತ್ತಾನೆ, ಶಾಖವನಿಗೆ ಏನು ಶಾಕ್ ಗೊತ್ತಾ? ಮನೆಯೆಲ್ಲ ಬಂಗಾರದ ಮನೆ, ಸುತ್ತಮುತ್ತಲ ವಠಾರವೇ ಬಂಗಾರದ್ದು. ಹೆಂಡತಿ ಬಂದರೆ ಪೀತಾಂಬರ ಮೈ ಮೇಲೆ, ಕಾಲಿನಿಂದ ತಲೆವರೆಗೂ ಬಂಗಾರದ ರಾಶಿ ಸುರ್ಕೊಂಡ್ಬಿಟ್ಟಿದ್ದಾಳೆ. ತಕ್ಷ್ಟ ಸುಧಾಮ ಅನ್ಕೊಂಡಂತ, ಏನು ಕೃಷ್ಣ, ಎಂಥ ಕೃಷ್ಣ, ಯಾತಕ್ಕೆ ಬಂತಿ ಅಂತ ಕೇಳಲಿಲ್ಲ, ಏನು ಬೇಕು ಅಂತಲೂ ಕೇಳಲಿಲ್ಲ, ಆದರೆ ಕೊಡೋದನ್ನು ಏನು ಬಾಕಿ ಉಳಿಸಿಲ್ಲ, ಎಂಥ ಕೃಷ್ಣ, ಕೇಳದೆ ಕೊಟ್ಟನಲ್ಲ ಕೃಷ್ಣ. ಅದೇ ಶ್ಲೋಕದ ಅರ್ಥ, ಮಾಫಲೇಶು ಕದಾಚನ, ನೀನು ಕೇಳಬೇಡ ನಾನು ಬೇಕಾದಷ್ಟು ಕೊಡ್ತೇನೆ ಅಂತ ಭಗವಂತ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದ ಅರ್ಥ ಇದು ಗೊತ್ತಾಗಿಬಿಟ್ರೆ ಇದು ಕಾರ್ಮಿಕರ ಶೋಷಣೆ ಮಾಡುತ್ತೆ, ಹಾಗೆ ಹೀಗೆ ತಲೆಹರಟೆ ಪ್ರಶ್ನೆಗಳಿಗೆಲ್ಲ ಅವಕಾಶ ಸಿಕ್ಕೋದೇ ಇಲ್ಲ, ಮುಖ್ಯವಾಗಿ ನಡೀತಾ ಇದೆ. ನೀನು ಕೇಳಬೇಡ ಅನ್ನೋ ಮಾತು ನಿಜ. ಇನ್ನೊಂದು ಅರ್ಥ ನೋಡಿ, ಭಗವಂತನ ಮುಂದೆ ನಾವು ಕರ್ಮ ಮಾಡಬೇಕೆ ಹೊರತು ಫಲ ಕೇಳಬಾರದು. ನಿತ್ಯ ಜೀವನದಲ್ಲಿ ಇನ್ನೊಂದು ಎಕ್ಸಾಂಪಲ್, ಒಳ್ಳೆ ದೃಷ್ಟಾಂತ ನಮ್ಮ ಜೀವನದಲ್ಲಿದೆ. ಇವತ್ತಿನ ದಿವಸ ವೈದ್ಯನ ಹತ್ರ ಹೋಗ್ತಾನೆ, ರೋಗ ಎಲ್ಲ ಹೇಳ್ಕೊಂಡ್ಬಿಡ್ತಾನೆ, ನನಗೆ ಹಾಗಾಗತ್ತೆ, ಹೇಗೆ ತಲೆ ತಿರುಗುತ್ತೆ, ಏನಾಗುತ್ತೋ ಹಾಟಿಗೆ ಹೇಳ್ಕೊಂಡು ಹೋದ್ರೆ ರೋಗಡಿ ಮಿತಿನೇ ಇಲ್ಲ. ಪಾಪ ನೋಡಕ್ಕೆ ಸಾಮಾನ್ಯ ನಾರ್ಮಲ್ ಅಂತ ತಿಳ್ಕೊಂಡಿರ್ತೇವೆ, ಔಷಧಿ ಕೊಡ್ಲಕ್ಕೆ ಕೇಳಿಬಿಟ್ರೆ ಅವ್ರು ರೋಗ ಕೇಳಿಬಿಟ್ರೆ ಗಾಬರಿ ಆಗಿಬಿಡುತ್ತೆ, ಏನೇನೋ ಇದು ಬಿಡುತ್ತೆ. ಪಾಪ ಅದೆಲ್ಲವನ್ನು ಕೇಳ್ತಾನೆ, ಆಲ್ ರೈಟ್ ಅಂತ ಹೇಳ್ಬಿಟ್ಟು ರೋಗ ಹೇಳೋದಷ್ಟೇ ಅವನ ಕೆಲಸ. ಇಷ್ಟು ಹೇಳಿದ ರೋಗಿ ಆಮೇಲೆ, ಡಾಕ್ಟ್ರೆ ಅಲ್ಲಿ ಕೆಂಪಾಟ್ಲು ಕಾಣುತ್ತಲ್ಲ, ಔಷಧಿ ಕೊಟ್ಬಿಡ್ತಾರೆ ನನಗೆ ಅಂತ ಕ್ಲಿಯರ್ ಮಾಡಬೇಕು. ಇದಕ್ಕೆ ಆ ಇಂಜೆಕ್ಷನ್ ಕೊಟ್ಬಿಡಿ ನನಗೆ, ಔಷಧಿ ಕೊಟ್ಬಿಡಿ ಅಂತ ಕೇಳಿದರೆ ಡಾಕ್ಟ್ರೆ ಹೇಳ್ತಾನೆ ಗೊತ್ತಾ, ರೋಗ ಹಿಡ್ಕೊಳ್ಳೋದಷ್ಟೇ ನಿನ್ನ ಕೆಲಸ, ಔಷಧಿ ಕೊಡೋ ನನ್ನ ಕೆಲಸ ಅಂತ ಹೇಳ್ತಾರೆ. ಔಷಧಿ ಕೊಡೋದು ಡಾಕ್ಟ್ರ್ ಕೆಲಸನೇ ಹೊರತು ರೋಗಿಯ ಕೆಲಸ ಅಲ್ಲ. ಅದು ಒಂದು ರೋಗಿನೇ ಔಷಧಿ ಕೊಟ್ಟರೆ ಇಷ್ಟು ಹೇಳಬೇಕಾಗಿತ್ತೆ ಈ ಮೇ ಮಧ್ಯೆ ಅವನು ಏನು ಹೇಳಬೇಕಾಗಿಲ್ಲ. ಅವನೆಲ್ಲ ತಾನು ರೋಗ ಹೇಳ್ಕೊಂಡು ಸುಮ್ಮನಾಗಿ ಬಿಡಬೇಕೆ ಹೊರತು ಫಲ ಔಷಧಿ ಕೊಡೋದು ಮಾತ್ರ ಪೂರ್ಣವಾಗಿ ವೈದ್ಯನ ಹಕ್ಕದು. ಒಂದು ಅವನು ಮಿಕ್ಸ್ಚರ್ನೇ ಕೊಡ್ತಾನೋ, ಟ್ಯಾಬ್ಲೆಟ್ಸೇ ಕೊಡ್ತಾನೋ, ಕ್ಯಾಪ್ಸುಲ್ಸೇ ಕೊಡ್ತಾನೋ, ಅಥವಾ ಇಂಜೆಕ್ಷನ್ನೇ ಕೊಡ್ತಾನೋ, ಅಥವಾ ಆಪರೇಷನ್ನೇ ಮಾಡ್ತಾನೋ, ಇವನ್ ಚಾಯ್ಸ್ ಅಲ್ಲದು, ಅವನ್ ಚಾಯ್ಸೇ. ಕೆಟ್ಟೊತ್ತು ಕೆಲವು ಡಾಕ್ಟ್ರಿಗೆ ಅಂತಾರೆ, ನೋಡಯ್ಯ ನೀನು ಆಪರೇಷನ್ ಮಾಡಲೋ ಔಷಧಿ ಕೊಟ್ಟು ಕಾಯಿಲೆ ಅಂತ ಕೇಳಿದರೆ, ಒಳ್ಳೆ ರೋಗಿ ಏನು ಮಾಡ್ತಾನೆ ಗೊತ್ತಾ, ಡಾಕ್ಟ್ರೆ ವಾಸಿ ಮಾಡಿ ಅಷ್ಟೇ, ಆಪರೇಷನ್ ಆರೋ ಮಾಡಿ ಇದನ್ನಾರು ಮಾಡಿ ವಾಸಿ ಮಾಡಿ ಅಷ್ಟೇ. ಇದು ಫೈನಲ್ ಆನ್ಸರ್. ಅವನು ಈಗ ಕೇಳಿದ್ರೆ ಡಾಕ್ಟ್ರ್ ಜವಾಬ್ದಾರಿ ಜಾಸ್ತಿ ಆಗಿಬಿಡುತ್ತಾನೆ, ಡಾಕ್ಟ್ರ್ ಇನ್ನೂ ಯೋಚನೆ ಮಾಡ್ತಾನಾಗ, ಅವನ ಆಪ್ಷನ್ ಇಷ್ಟೇ ಕೇಳ್ತಾನೆ ಹೊರತು ಬೇರೆ ಕೇಳೋದಕ್ಕೆ ಸಾಧ್ಯ ಇಲ್ಲ. ಈ ಮಾತು ನಮಗೆ ಅರ್ಥವಾದರೆ, ವೈದ್ಯನ ಮುಂದೆ ರೋಗ ಹೇಳಿಕೊಂಡು ಸುಮ್ಮನಾಗ್ತೇವೋ, ಭವರೋಗ ವೈದ್ಯನಾದ ಭಗವಂತನ ಮುಂದೆ ನಮ್ಮ ದುಃಖ ಹೇಳಿಕೊಂಡು ಸುಮ್ಮನಾಗಬೇಕೆ ಹೊರತು ಫಲ ಮಾತ್ರ ಕೇಳಬಾರ್ದು. ಮಾ ಫಲೇಶು ಕದಾಚನ, ಆಗ ನಮಗೆ ಭಗವಂತನಲ್ಲಿ ಇವತ್ತಿಷ್ಟೆಲ್ಲ ಯಾತಕ್ಕೆ ನಾವು ಏನೇನೋ ಕೇಳ್ತೇವೆ ಅಂದರೆ ಅದನ್ನು ನಂಬಿಕೆ ಇಲ್ಲ ನಮಗೆ. ಒಂದು ಅರ್ಥ ಆಗಿಲ್ಲ, ಇನ್ನೊಂದು ದೇವರು ಅನ್ನೋ ಶಬ್ದ ನಮಗೆ ಅರ್ಥವೇ ಆಗಿಲ್ಲ. ಅವನಿ ಮಧ್ಯೆ ಮಧ್ಯೆ ಪ್ರಾರ್ಥನೆ ಮಾಡ್ತಿರಬೇಕು, ರಿಮೈಂಡರ್ ಹಾಕ್ತಾ ಇರಬೇಕು, ಆಗಾಗ್ಗೆ ಸ್ವಲ್ಪ ಗೋಳಾಡ್ತಿರಬೇಕು, ಯಾರ ಬಗ್ಗೆ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕು. ನಾವು ಲೋಕದ ನಮ್ಮ ಅಧಿಕಾರಿಗಳು ಟೈಪ್ ತಿಳ್ಕೊಬಿಡ್ತೀವಿ ಪರಮಾತ್ಮ ನನ್ನ, ಅದು ಹಿಕ್ಕಾಬಟ್ಟಿ ಮರವು ಅಂತ ಕಾಣುತ್ತೆ. ಹನುಮಂತನ ಸ್ತೋತ್ರ ಹೇಳ್ಕೊಡ್ಬೇಕು ಆತನಗೊಂದು, ಬುದ್ಧಿರ್ಬಲಂ ಯಶೋ ಧೈರ್ಯ ಹನುಮಂತನ ಸ್ಮರಣೆ ಮಾಡೋ ರಾಮ ನಮ್ಗೆ ನೆನಪಾಗುತ್ತೆ ಅಂತ ಹೇಳಬೇಕು. ಏನೋ ತಿಳ್ಕೊಂಡ್ಬಿಟ್ಟಿರ್ತೇನೆ ನಾವು. ದೇವರು ವಿಶ್ವತಶ್ಚುರುತ ವಿಶ್ವತೋಮುಖೋ ವಿಶ್ವತೋಬಾಹುರುತ ವಿಶ್ವತಸ್ಪಾತ್, ಅವರಿಗೆ ಮೈಯೆಲ್ಲ ಕಣ್ಣು, ಸರ್ವತ್ರ ವ್ಯಾಪ್ತ, ಸರ್ವಶಕ್ತ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ, ಎಲ್ಲರಿಗಿಂತ ಹೆಚ್ಚಾಗಿ ಪರಮ ಕರುಣಾಳು ಪರಮಾತ್ಮ, ಭಕ್ತರನ್ನು ಏನು ಮಾಡಿದರೂ ಬಿಡೋದಿಲ್ಲ. ಇಂಥ ಪರಮಾತ್ಮನನ್ನು ನಾವು ಕೇಳೋದಾ ಅಂದ್ಕೊಟ್ರೆ ಮುಗಿದೋಯ್ತು. ಇವತ್ತು ನಮ್ಮಲ್ಲಿ ತುಂಬ ಡಿಸೆಂಟ್ ಫೆಲೋಸ್ ಸಾಮಾನ್ಯದಲ್ಲಿ ಸಿಗ್ತಾರೆ ಎಷ್ಟೋ ಜನಗಳು. ಕೆಲವು ಕೆಲಸ ಮಾಡ್ತಿರ್ತಾರೆ, ಸ್ವಲ್ಪ ದುಡ್ಡು ಕೇಳಿ ಬಂತು ಯಜಮಾನ್ ಕಳಿಸ್ಕೊಳ್ಳಿ, ಅವ್ರು ಕೇಳೋದಿಲ್ಲ ಅವ್ರು. ಇಲ್ಲ ಇಲ್ಲ, ನಾನು ಕೇಳಕ್ಕೆ ಬರಸ್ ಬರಲಿಲ್ಲ, ನನ್ನ ಸಂಬಳ ಸಾಕಷ್ಟು ಕೊಟ್ಟಿದ್ದಾರೆ ಪಾಪ. ಕೇಳಿದಾಗೆಲ್ಲ ಬೇರೆ ಪ್ರಸಂಗ ಬಂದ ಕೊಡ್ತಿರ್ತಾರೆ, ಅಂಥವ್ರ ಮುಂದೆ ಆಗಲ್ಲ ಕೇಳಕ್ ಆಗೋದಿಲ್ಲ. ಇಂಥವ್ರನ್ನ ತುಂಬಾ ಜನ ಓದೇ ಬರೋದಿಲ್ಲ ಪಾಪ, ಅವ್ರಿಗೆ ಓದೇ ಬರ್ತಿರೋದಿಲ್ಲ ಅವ್ರಿಗೆ. ಆದರೆ ಕೃತಜ್ಞತೆ ಮನಸ್ಸಲ್ಲಿ ತುಂಬಿಕೊಂಡಿರ್ತಾರ, ಮನಸ್ಸಲ್ಲಿ ಕೃತಜ್ಞತೆ ಇರುತ್ತೆ. ಗೀತೆನೂ ಓದಿರೋದಿಲ್ಲ, ಇದು ಆಶ್ಚರ್ಯ, ಅದು ಗೀತೆನೂ ಓದಿರೋದಿಲ್ಲ ಅವರು. ಆದರೆ ಎಂಥ ಒಂದು ಹೈಯೆಸ್ಟ್ ಮೆಚುರಿಟಿ ಇರುತ್ತೆ ಅಂತ ಕೇಳಿದರೆ ಹಾಗೆಲ್ಲ ಬಾಯ್ಬಿಟ್ಟು ಕೇಳೋದಿಲ್ಲ, ನಾನು ಸಾಧ್ಯವೇ ಇಲ್ಲ. ಅಷ್ಟು ದನ ಮಾಡಿದವ್ರ ಹತ್ರ ಮತ್ತೆ ಕೈ ಚಾಚಲ ಸಾಧ್ಯ ಇಲ್ಲ. ಇನ್ನು ತಮಾಷೆಯನ್ನು ಗೊತ್ತೇನು, ಆ ರೀತಿ ಕೇಳ್ಬಿಟ್ಟು ಏನು ಅನ್ಕೋತಾರೆ ಅವರು, ನಾನು ಸರಿಯಾಗಿ ನೋಡಿಲ್ಲ ಅಂತ ಕಾಣುತ್ತೀವಿ ನನ್ನ ಹಾಗಿದ್ರೆ ಅಂತ ನೊಂದ್ಕೊಂಡ್ಬಿಡ್ತಾರೆ. ಆಮೇಲೆ ಆ ಭಾವನೆ ಬರಬಾರದು, ಆ ಭಾವನೆ ಬರಬಾರದು ಅವರಿಗೆ. ಅದಕ್ಕೆ ನಾನು ಕೇಳೋದಿಲ್ಲ, ಈ ಮಾತನ್ನು ಅರ್ಥ ಮಾಡ್ಕೊಂಡು ಎಷ್ಟೋ ದಿನ ಊಟ ಕೂತು ಕಾಲಕ್ಕೆ ಇನ್ನೊಂದು ಹಾಕಿ ಅಂತ ಕೇಳೋದಿಲ್ಲ. ಯಾಕೆ ಗೊತ್ತಾ, ಇದೆಯೋ ಇಲ್ಲ ಪಾಪ, ಅಲ್ಲಿ ಬೇಜಾರು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬೇಜಾರು ಮಾಡ್ಕೊಂಡ್ರೆ ಕಷ್ಟ. ಯಾಕೆ ಪರಿಸ್ಥಿತಿ ನಮಗೆ ಗೊತ್ತಿರೋದಿಲ್ಲ, ಆದ್ರಿಂದ ನಮ್ಮಷ್ಟು ಸುಮ್ಮನೆ ಎತ್ಬಿಟ್ರು. ಇದ್ರೆ ಅವರೇ ಹಾಕ್ತಾರೆ, ಇದ್ರೆ ಅವರೇ ಹಾಕ್ತಾರೆ, ಕೇಳಬೇಕಾದ್ರೆ ಹಾಕ್ಸೋಣ, ನಾವಾಗಿ ಕೇಳೋದು ಬೇಡ. ಈ ಒಂದು ಡಿಸಿಪ್ಲಿನ್ ಅನ್ನು ತೋರಿಸ್ತೇವಲ್ಲ, ಅದನ್ನ ದೇವರ ಮುಂದೆ ತೋರಿಸ್ಬಿಟ್ರೆ ಆಗೋಯ್ತು. ಅದೇ ಗೀತಾ ಶ್ಲೋಕದ ಅರ್ಥ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು ಮಾ ತೇ ಸಂಗೋಸ್ತ್ವ ಕರ್ಮಣಿ. ಕರ್ಮಫಲವೇ ಕರ್ತವ್ಯವನ್ನು ಮಾಡಲಿಕ್ಕೆ ಕಾರಣವಾಗಬಾರದು. ಕರ್ಮಫಲದ ಕರ್ಮ ಪಾಲಿಗೆ ಕರ್ಮ ಮಾಡಬೇಕು, ದೇವರ ಅರ್ಪಣೆ ಪಾಲಿಗೆ ಅರ್ಪಣೆ ಮಾಡಬೇಕೇ ಹೊರತು ಫಲ ಕೇಳಬಾರದು. ಕೆಲವರು ಇರ್ತಾರೆ ನಮ್ಮಲ್ಲಿ, ತುಂಬಾ ಜನ ಸಂಧ್ಯಾವನ್ನೇ ಬಿಟ್ಟವರು ಅಂತ ಹೇಳಿದ್ದೇನೆ. ಮಾಡೋರಲ್ಲಿ ಕೆಲವರು ಹ್ಯಾಗೆ ಮಾಡ್ತಾರೆ ಗೊತ್ತಾ, ಸಾಯಂಕಾಲ ಊಟಕ್ಕೂ ಸಂಧ್ಯಾವನ್ನಿಗೆ ಗಂಟು, ಸಂಧ್ಯಾವನ್ನೇ ಆಗಬೇಕು ಊಟಕ್ಕೆ ಕೂಡಬೇಕು ಅಷ್ಟೇ. ಸಂಧ್ಯಾವನ್ನೇ ಆಯಿತು ಊಟಕ್ಕೆ ಕೂತ, ಬಡಿಸ್ಲೋ ಅಂತಷ್ಟು ಸಂಧ್ಯಾವನ್ನೇ ಮಾಡು ಬಡಿಸ್ತೇನೆ, ಆಯ್ತು ಸಂಧ್ಯಾವನ್ನ ಮಾಡದೆ ಬಳಸಿಬಿಡ್ತಾರೆ. ಆ ಎಲ್ಲಿವರಿಗೆ ಅಭ್ಯಾಸ ಆಗುತ್ತೆ ಗೊತ್ತಾ, ಕೊನೆಗೆ ಏಕಾಷ್ಟೇ ರಾತ್ರಿ ಊಟ ಇಲ್ಲಲ್ಲ, ಸಾಯಂಕಾಲ ಸಂಧ್ಯಾವನ್ನೇನೂ ಇಲ್ಲ, ಹೇಗೆ ಊಟ ಇಲ್ಲವಲ್ಲ, ಸಂಧ್ಯಾವನ್ನೇ ಕ್ಯಾನ್ಸಲ್. ತಮಾಷೆ ಸಂಧ್ಯಾವನ್ನೇ ಊಟಕ್ಕೆ ಗಂಟು ಹಾಕೇ ಇಲ್ಲ, ಇದು ಆಶ್ಚರ್ಯ. ನಮಗೆ ಅಭ್ಯಾಸ ಯಾತಕ್ಕಾಯ್ತು ಗೊತ್ತಾ, ಲೇಟಾಗಿ ಸಂಧ್ಯಾವನ್ನೇ ಮಾಡಿದ್ರೆ ಊಟಕ್ಕೆ ಗಂಟಾಗಿಬಿಡ್ತು, ಅದೇ ಅಭ್ಯಾಸ ಆಗಿಬಿಡುತ್ತೆ. ಯಾವಾಗಲೂ ಸಂಧ್ಯಾವನ್ನೇ ಮಾಡಬೇಕಾ, ಸೂರ್ಯ ಮುಳುಗೋಗಿಂತ ಮುಂಚೆ ಸಾಯಂಕಾಲ ಸಂಧ್ಯಾವನ್ನೇ ಮಾಡಬೇಕು. ನಿಮಗೆ ಏನಿದೆಯೋ ಇಲ್ಲ ಪ್ರಶ್ನೆ, ಕರ್ತವ್ಯ ಮಾಡಿಬಿಡ್ಬೇಕಷ್ಟೇನೆ. ಇನ್ನು ಊಟದ ಜೊತೆಗೆ ಉಪಕಾರ ಮಾಡೋ ಊಟ ಬಿಡು, ಸಾಕಾರ ಬಿಡು. ಇಲ್ಲೂ ಹಾಗೇನೆ, ಊಟ ಬೇಕಾದ್ರೆ ಊಟ ಕಂಪಲ್ಸರಿ ಅಲ್ಲ, ಸಂಧ್ಯಾವನ್ನೇ ಕಂಪಲ್ಸರಿ. ನಮಗೆ ಹಾಗಲ್ಲ, ಊಟನೇ ಕಂಪಲ್ಸರಿ, ಸಂಧ್ಯಾವನ್ನೇ ಆಪ್ಷನಲ್. ಆಪ್ಷನಲ್ ಆಪ್ಷನಲ್ ಅಲ್ಲ, ಪೂರ್ತಿ ಕ್ಯಾನ್ಸಲ್ಲೇ ಅದೊಂದು ಹಾಗಾಗಿಬಿಟ್ಟಿದೆ. ಅಂದರೆ ಧರ್ಮಶಾಸ್ತ್ರ ಇರೋದೇ ಒಂದು, ನಾವು ಮಾಡೋದೇ ಒಂದು. ಎಷ್ಟೋದ್ರ ಹೇಳ್ತಾರೆ, ಕೆಲಸ ಮಾಡೋದು ಕಂಪಲ್ಸರಿ, ಸಂಬಳ ತೊಗೊಳೋದು ಕಂಪಲ್ಸರಿ ಅಲ್ಲ, ಕೆಲಸ ಮಾಡೋದು ಕಂಪಲ್ಸರಿ ಅಷ್ಟೇ. ಸಂಬಳ ತೊಗೊಳೋದು ಅವನೇ ತೊಗೊಳ್ ಬೇಡ ಅಂದ್ರೆ ತೊಗೊಂಡೇ ತಗೋತಾನೆ, ಗ್ಯಾರಂಟಿ. ಕೆಲಸ ಮಾಡಲೇಬೇಕು ಅವನು. ಈ ದೃಷ್ಟಿಯಲ್ಲಿ ಮಾ ಕರ್ಮ ಫಲ ಹೇತುರ್ಭೂಹು ಮಾತೆಯೇ ಸಂಗೋಸ್ತ್ವ ಕರ್ಮಣಿ. ಹಾಗಿದ್ರೆ ಕರ್ಮಫಲ ಏನು ಮಾಡಬೇಕಾಗಿದ್ರೆ, ನಾನು ತಗೊಳ್ಬಾರ್ದು ಏನು ಮಾಡಬೇಕದನ್ನ? ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೂತ್ವ ಸಮತ್ವಂ ಯೋಗ ಉಚ್ಯತೆ. ದೇವರಲ್ಲಿ ಇಟ್ಬಿಡು ಕರ್ಮಗಳನ್ನು. ಮುಂದೆ ಎಷ್ಟು ಮುಂದೆ ಹೇಳ್ತಾನೆ ಅರ್ಜುನ, ಕೃಷ್ಣ ಪರಮಾತ್ಮ ತಾನೇ ಹೇಳ್ತಾನೆ, ಯತ್ಕರೋಷಿ ಯದಶ್ಚಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಮುಂದೆ ಸ್ಪಷ್ಟವಾಗಿ ಹೇಳ್ತಾನೆ, ಇಲ್ಲಿ ಸೂಚನೆ ಮಾಡ್ತಾನೆ. ಯೋಗಸ್ಥಃ ಕುರು ಕರ್ಮಾಣಿ, ಎಲ್ಲ ನನ್ನಲ್ಲಿ ಅರ್ಪಿಸಿ ಬಿಡು, ನೀನೇ ಇಟ್ಕೊಂಡು ಬಿಡು ಅಂತ ನನಗೆ ಕೊಟ್ಟುಬಿಡು ನೀನು. ಇದು ನಮ್ಮಲ್ಲಿ ಪದ್ಧತಿ. ತುಂಬ ಬಡವರು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ತಿಂಗಳ ಸಂಬಳ ಕೊಡ್ಲಕ್ಕೆ ಹೋದಾಗ ಸ್ವಾಮಿ ನಿಮ್ಮಲ್ಲೇ ಇರಲಿ,